ಫಲ ಕೊಡೋ ಸ್ಟೇಜು ಬೂರ್ ಹೇಗಿದೆಯೋ, ಜ್ಞಾನ ಸಾಧನೆಯಲ್ಲಿ ಹೊರಟಾಗ ಮೊದಲನೇ ಬಂದು ಪೂರ್ತಿ ಫಲ ನಮಗೆ ಬರೋದಿಲ್ಲ. ಬ್ರಹ್ಮಜ್ಞಾನ ಆದಮೇಲೆ ಪೂರ್ತಿ ಫಲ ಬಂದು ಮುಕ್ತಿಯಲ್ಲಿ ಮಾತ್ರ 100% ಅಂತ ಹೇಳೋದಕ್ಕೆ ಇವೆಲ್ಲ ಫಲಗಳಿಲ್ಲ. ಏನು ಮಾಡ್ತೇವೆ ಈಗ, ತಕ್ಷಣವೇ ಫಲ ಕೇಳೋದಕ್ಕೆ ಹೋಗ್ತಾರೆ, ಅದು ಬರೋದಿಲ್ಲ, ಅದು ಸಾಧ್ಯ. ನೀವು ಇಂಜಿನಿಯರಿಂಗ್ ಸೇರಿದಷ್ಟು ಕೆಲಸ ಕೊಡಿ ಅಂತ ಕೇಳಿದರೆ, ಮೆಡಿಕಲ್ ಯೂನಿಸ್ ಕೋರ್ಸ್ ಸೇರಿ ಅಡ್ಮಿಷನ್ ಆದಷ್ಟು ಕೆಲಸ ಕೊಡಿ ಅಂದರೆ ಸಾಧ್ಯ ಇಲ್ಲ. ಅದೇನಾಗಬೇಕು, ಅದಕ್ಕೆ ಕ್ಯಾಂಪಸ್ ಸೆಲೆಕ್ಷನ್ ಆದವರು ಕೂಡ ಕೆಲಸಕ್ಕೆ ಸೇರೋದು ಯಾವಾಗ, ಕೋರ್ಸ್ ಮುಗಿದ ಮೇಲೆ. ಸೆಲೆಕ್ಷನ್ ಆಗಲೇ ಸೇರಿಸ್ಕೊಳ್ಳೋದಿಲ್ಲ, ಮುಗಿದ ಮೇಲೆ ಮಕ್ಸ ಫೇಲ್ ಆದರೆ ಹೋಯ್ತು ಅಂತ ಅರ್ಥ. ತೀರೋದ್ರಿಂದ ಯಾವಾಗಲೂ ಕೂಡ ನಾವು ಈ ಸ್ಟೇಜಲ್ಲಿ ಫಲಾಪೇಕ್ಷೆ ಮಾಡ್ತೀವಲ್ಲ ತಪ್ಪದು, ಫಲಾಪೇಕ್ಷೆ ಎಂದೂ ಮಾಡಬಾರ್ದು, ಆ ವಿಚಾರ ಬೇರೆ. ಬಟ್ ಯಾವ ಸ್ಟೇಜಲ್ಲಿ ಮಾಡ್ತಿದ್ದ ನೀ ಮಧ್ಯೆ ಅವನು ಲಂಚ ಕೇಳಬೇಕಾದ್ರೆ ಶುಕ್ರ ಕೊಟ್ಟೆ ಮಾತಾಡೋದ್ರೆ ಹಾಗೆ ವಿಷಯ ಕೂಡ ಕೇಳಿ ಲೇರು ಅಂತೇಳಿ ಬಂದು ಇಟ್ಬಿಡು ದುಡ್ಡು ಅಂತೇಳಿ. ಆ ಥರ ಇದ್ರೆ ಕೇಳಿ ದುಡ್ಡು ಕೊಡೋದು, ಕೆಲಸ ಆದಮೇಲೆ ಕೊಡೋದು, ಪೂರ್ತಿ ಆದಮೇಲೆ ಕೊಡೋದು, ಎಷ್ಟೇಜ್ ಇದೆ ಮೊದಲು ಅರ್ಧ ಕೊಡೋದ್ರ ಮೇಲೆ ಪೂರ್ತಿ ಕೊಡೋದು, ಎಷ್ಟೆಷ್ಟೋ ಇದೆ. ಈ ಪೂರ್ತಿ ಬದಲಾಯಿಸ್ಕೊಬಿಡ್ತಾರೆ, ಪೂರ್ತಿ ಬದಲಾಯಿಸ್ಕೊಬಿಟ್ಟು ಕೆಲಸ ಏನೇ ಮಾಡಿಕೊಡೋದಿಲ್ಲ, ಅದೊಂದು ಬೇರೆ. ಜೊತೆಗೆ ತಪ್ಪದು ಆ ಅರ್ಥದಲ್ಲಿ ನಾವಿವತ್ತು ಫಲಕಗಳ ಅರ್ಹತೆ ಪಡೆ ಎಲಿಜಿಬಿಲಿಟಿ ಯಾವ ದೃಷ್ಟಿಯಿಂದ ನಮಗಿಲ್ಲ ಈಗ, ಅರ್ಥ ಆಯ್ತಾ? ಅಪ್ಲಿಕೇಶನ್ ಹಾಕೋ ಸ್ಟೇಜಲ್ಲಿ ಕೆಲಸ ಅಪಾಯಿಂಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು ಭಾರಿ ತಪ್ಪದು. ಪುತ್ರ ಪೌತ್ರ ಫಲ ಅವೆಲ್ಲ ಎಷ್ಟೆಷ್ಟು ಫಲಗಳು ಅವೆಲ್ಲ ಕೂಡ ಅವೆಲ್ಲ ಕೇಳೋದಕ್ಕೆ ಏನೇನೂ ಅರ್ಹತೆ ಇಲ್ಲ, ಆದ್ದರಿಂದ ಕೇಳಾಗಿಲ್ಲ. ಏನು ಬೇಕೋ ದೇವ್ರು ಕೊಟ್ಟಾಗಿದೆ ನಮಗೀಗ. ಸಾಧನೆಗೆ ಏನು ಬೇಕು, ಏನು ಮಾಡಿದ್ದಾನೆ ಪರಮಾತ್ಮ? 11 ಇಂದ್ರಿಯ ಕೊಟ್ಟಿದ್ದಾರೆ, ಅವನಿಗೆ ಅವೆಲ್ಲ ಕೊಟ್ಬಿಟ್ಟಿದ್ದಾರೆ. ಸಾಧನೆ ಮಾಡು ಅಂತ ಹೇಳಿದರೆ ಸಿದ್ಧಿನೇ ಕೇಳೋದಕ್ಕೆ ಕೊಟ್ರೆ ತಪ್ಪದು. ಇತಿ ಶ್ರುತಿ ಶ್ರುತೋ ವಿಶೇಷೇಡ ವಿಪ್ರತಿಪನ್ನ, ಶ್ರುತಿ ವಿಪ್ರತಿಪನ್ನ ಅಂತ ಮುಂದೆ ಬಂತು. ಶ್ರುತಿ ವಿಪ್ರತಿಪನ್ನಾತೆ ಯಥಾಸ್ಥಾಶ್ಚತಿ ನಿಚ್ಚಲ ಸಮಾಧೋ ಅಚಲಾ ಬುದ್ಧಿ ತದಾ ಯೋಗ ಮವಾಪ್ಸಿಸಿ. ಶ್ಲೋಕ ಅದು. ಶ್ರುತವು ವಿಪ್ರತಿಪನ್ನ ಅಂದ್ರೇನು? ಶ್ರುತಿಯ ಬಗ್ಗೆ ವಿರೋಧ ಹೊಂದಿದಂತಹ ಅಂತ ಅರ್ಥ ಮಾಡಿಬಿಡ್ತಾರೆ. ಹೇಗಲ್ಲಿ ಹಿಂದೆ ಬಂತಲ್ಲ ದೈವುಣ್ಯ ವಿಷಯ ವೇದ ಅಂತ ಬಂದಾಗ ಅಪಾರ್ಥ ಮಾಡಿದ ಹಾಗೆ ಶ್ರುತಿ ವಿಪ್ರತಿಪನ್ನ, ಶ್ರುತಿಗೆ ಅಗೇನೆಷ್ಟು ಹೋಗಬೇಕು ನೀನು ಒಂಬ ಅರ್ಥ ಬರುತ್ತೆ. ಅದಲ್ಲ, ಶ್ರುತವು ವಿಶೇಷೇಣ ಪ್ರತಿಪನ್ನ. ಬರ್ತಾ 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 ವೇದಾಭ್ಯಾಸ ಮಾಡ್ತಾ ಹೋದಾಗ ಏನಾಗುತ್ತೆ, ವೇದದ ಬಗ್ಗೆ ಆಸಕ್ತಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಓದ್ತಾ ಓದ್ತಾ ಹೋದ್ರೆ ಸ್ಪೆಷಲೈ ಮೇಲೆ ಕ್ರಮವಾಗಿ ಮೇಲೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾನೋನು, ಅದೇ ಅದೇ ರೀತಿ. ಅದಕ್ಕೆ ಶ್ರುತಿ ವಿಪ್ರತಿಪನ್ನ, ಶ್ರುತಿಯಲ್ಲಿ ವಿಶೇಷವಾದಂಥ ನಂಬಿಕೆ ಜಾಸ್ತಿ ಆಗ್ತಾ ಹೋದಂತೆ ಅವನು ಓದೋದು ಎಲ್ಲ ವೆರೈಟಿ ಚೇಂಜ್ ಆಗಿಬಿಡುತ್ತೆ ಮತ್ತು ಭಾಳ ಕಮಿಟ್ಮೆಂಟ್ ಜಾಸ್ತಿ ಬರುತ್ತೆ. ಆ ಸ್ಥಿತಿ ಬರಬೇಕು ಮುಂದೆ. ಶ್ರುತೋ ವಿಶೇಷೇಣ ಪ್ರತಿಪನ್ನ, ಆಗ ಯದಾಸ್ತಾಶ್ಚೇತಿ ನಿಶ್ಚಲ, ಆಗ ನಿಶ್ಚಲವಾದ ಬುದ್ಧಿ ಬರುತ್ತೆ, ಅದು ಶೇಕ್ ಆಗದೇ ಇರೋ ಬುದ್ಧಿ ಬರುತ್ತೆ. ಆಗ ಅವರು ತದಾ ಗಂತಾಸಿ ನಿರ್ವೇದಂ ಹೇಳಿದಾಗೆ ಆಗ ನಿನಗೆ ಸಿದ್ಧಿ ಪೂರ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ನೆನಪಿರಬೇಕು. ಕಾ ಭಾಯ ಕಾ ಭಾಷಾ ಕಥಂ, ಮುಂದೆ ಮುಂದೆ ಶ್ಲೋಕ, ಆ ಶ್ಲೋಕ ಮುಗೀತು 53. ಅದಿಷ್ಟು ಕೂಡ ಗೀತಾ ನ್ಯಾಯದೀಪಿಕ. ಕಿಯತ್ ಪರ್ಯಂತಂ ಅವಶ್ಯಂ ಕರ್ತವ್ಯಾನಿ ಮುಮುಕ್ಷುಣ ಏವಂ ಕರ್ಮಾಣಿ ಇತ್ಯತಃ ಉಚ್ಯತೆ ಯದೇತಿ. ಮುಮುಕ್ಷುವಾದವನಿಂದ ಎಲ್ಲಿವರೆಗೂ ಕೂಡ ವಿಹಿತ ಕರ್ಮಾಚರಣೆ ಮಾಡಬೇಕು ಅಂತ ಪ್ರಶ್ನೆ ಈಗ. ಅದು ಎಲ್ಲಿವರೆಗೂ ಓದಬೇಕು? ಪಾಸಾಗೋವರೆಗೂ ಅಂತ ಹೇಗೆ ಹೇಳ್ತೇವೋ, ಅಪರೋಕ್ಷ ಜ್ಞಾನ ಆಗೋವರೆಗೂ ಗಮನ ಕೊಟ್ಟೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಅಪರೋಕ್ಷ ಜ್ಞಾನ ಆದಮೇಲೆ ಬೇರೆ ರೀತಿ ಮಾಡ್ತಾನೆ, ಕರ್ಮಾಚರಣೆಯಲ್ಲಿ ಚೇಂಜ್ ಇದೆ, ಕರ್ಮ ಬಿಡೋದಿಲ್ಲ, ಅಪ್ರೋಚ್ ಚೇಂಜ್ ಆಗಿಬಿಡುತ್ತಾನೆ. ಗೊತ್ತಾಯ್ತಾ? ಗೊತ್ತಾದವನು ಮಾಡೋದಕ್ಕೂ ಗೊತ್ತಿ ದೈವಿಂಗ್ ಕಲಿಬೇಕಾದ್ರೆ ಪಕ್ಕದಲ್ಲಿ ಒಬ್ಬನು ಕೂತಿರ್ತಾರೆ, ಕಲಿತಾದ್ಮೇಲೆ ತಾನೇ ಹೋಗ್ತಾ. ಆ ಸ್ಟೇಜ್ ಇಷ್ಟೇ ಎರಡು ಸ್ಟೇಜ್ ಇದೆ ಅಲ್ಲಿ. ನಿರ್ವೇದಂ ನಿತರಾಂ ಲಾಭಂ ಬುದ್ಧಿ ಮೋಹೋ ಯದಾ ನ ಸ್ಯಾತ್ ಅನ್ಯಥಾ ಜ್ಞಾನ. ಅದಾಯ್ತಲ್ಲ ಕೆಳಗೆ ಇಲ್ಲಿ, ನಿರ್ವೇದ ಪದೇನ ವೈರಾಗ್ಯ ಮುಚ್ಚತೆ ಇತಿ ಅನ್ಯಥಾ ಪ್ರತೀತಿ ನಿರಾಸಾಯ ಆಹ. ನಿರ್ವೇದ ಪದದಿಂದ ವೈರಾಗ್ಯ ಅನ್ನೋ ಅರ್ಥ ಬರುತ್ತೆ ಅನ್ನೋ ತಪ್ಪು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದನ್ನು ಖಂಡನೆ ಮಾಡಲಿಕ್ಕೆ ಹೇಳ್ತಾರೆ. ನಿರ್ವೇದ ಅಂದರೆ ನಿತರ ನಿವೇದ, ವೇದ ಅಂದರೆ ಲಾಭ, ವೇದದಿಂದ ಲಾಭ ಇದೆ ಅದಕ್ಕೆ ವೇದ ಅಂತ ಕರೆಯೋದು. ಏನು ಲಾಭ ಇದೆ? ಬ್ರಹ್ಮಜ್ಞಾನ ಬರೋ ಲಾಭ ಇದೆ, ಅದಕ್ಕೆ ವೇದ ವೇದ ಅಂತ ಹೆಸರು. ವೇದ ಯತೀತಿ ವೇದ ಅಂತ ಒಂದರ್ಥ, ಇನ್ನೊಂದರ್ಥ ಲಾಭ ಅಂತ ಇನ್ನೊಂದರ್ಥ. ಎಂಥ ಲಾಭ ಅಂದರೆ ನಿತರಾಂ ಲಾಭ, ಬೇರೆ ಯಾವುದರಲ್ಲೂ ಸಿಗದೇ ಇರತಕ್ಕಂಥ ಲಾಭ ಅದರಲ್ಲಿ ಸಿಗುತ್ತೆ, ಮತ್ತು ಪೂರ್ಣವಾಗಿ ಸಿಗೋದು ಅಪರೋಕ್ಷ ಜ್ಞಾನ ಬಂದ ಮೇಲೆ. ಫಲ ಏತ ಶ್ಲೋಕ ಶ್ಲೋಕ ಅರ್ಥವಿವರಣಪೂರ್ವಕಂ ಬುದ್ಧಿಮೋಹತರಣ ಪದೋಕ್ತ ಜ್ಞಾನಫಲ ಮುಚ್ಚತೆ. ಏತ ಶ್ಲೋಕಾರ್ಥ ವಿವರಣಪೂರ್ವಕಂ ಬುದ್ಧಿಮೋಹತರಣ ಪದೋಕ್ತ ಜ್ಞಾನಫಲ ಮುಚ್ಚತೆ. ಅಲ್ಲೇನು ಹೇಳ್ತಾರೆ, ಶ್ರುತಿ ವಿಪ್ರತಿಪನ್ನಾತೆ ಯದಾಸ್ತಾಶ್ಯತಿ ನಿಶ್ಚಲ ತದಾ, ಮುಂದೇನಿದೆ ಅಲ್ಲ, ಶ್ರುತಿ ವಿಪ್ರತಿಪನ್ನಾತೆ ಯದಾಸ್ತಾಶ್ಯತಿ ನಿಶ್ಚಲ ಯಾವುದ್ಯಾವುದು ಏನ ಕೇಳಿಸ್ತಾನೆ ಇಲ್ಲ ಏನ ತದಾ ಗಂತ ಅಲ್ಲ, ಸಮಾಧ ವಚಲ ಬುದ್ಧಿ ಅಲ್ಲ, ಹಿಂದಿನ ಶ್ಲೋಕ ಅಲ್ಲ. ಸಮಾಧೋ ಅಚಲಾ ಬುದ್ಧಿ ಇದೆಲ್ಲೋ ಹಾಕಿಬಿಟ್ಟಿದ್ದಾನೆ. ತದಾ ಸಾಶ್ಯತಿ ನಿಶ್ಚಲ ಅದಲ್ಲ ಸಮಾಧೋ ತದಾ ತದಾ ಯೋಗ ಮೋವಾಂಶಿಸಿ ಅಂದೇನಾಯ್ತಾಗ ತದಾ ಯೋಗ ನೆನಪಿರ ಸಮಾಧೋ ಅಚಲಾ ಬುದ್ಧಿ ಇರಬೇಕು. ಯಾವಾಗ ಬರುತ್ತದೋ ಸ್ಪೆಷಲೈಸೇಷನ್ ಮಾಡ್ತಾ ಮಾಡ್ತಾ ಹೋಗುತ್ತೆ, ಅವ ನಿಶ್ಚಲ ನಿಶ್ಚಲವಾಗುತ್ತೆ. ಆಗ ಧ್ಯಾನಾವಸ್ಥೆ ಸಮಾಧಿ ಅಂದ್ರೇನು, ಧ್ಯಾನಾವಸ್ಥೆಯಲ್ಲಿ ಬುದ್ಧಿ ಶೇಕ್ ಆಗದೆ ನಿಲ್ಲುತ್ತೆ. ಇದು ದಾರಿ ನಾಲ್ಕೈದು ದಾರಿ ಬಂದಿತ್ತು, ನಿಲ್ಲಿಸ್ಲಿಸಿ ಕೇಳ್ತಾ ಇದ್ದಾನ ಅವನಿಗೆ ಡಿವೇಶ ಬಂದ ಎಲ್ಲಿ ಇನ್ನೊಬ್ಬನೇ ಕನ್ಫರ್ಮ್ ಮಾಡ್ದ ಬೋರ್ಡೇ ಕಾಣಿಸ್ತು ಅಫಾಟ್ ಹೋಗ್ಬಿಡ್ತಾನೆ. ಅದಕ್ಕೆ ನಿಶ್ಚಲ ಅವನಿಗೇನಿಲ್ಲ, ಈಗ ಗೊಂದಲ ಇಲ್ಲ. ಒಬ್ರು ಗುರಿ ಇದ್ದವನು ಹೋಗೋದಕ್ಕೂ ಗೊತ್ತು ಗುರಿ ಗೊತ್ತಿಲ್ಲದವನು ಹೋಗೋದು ತುಂಬ ಡಿಫ್ರೆನ್ಸ್ ಇದೆ. ಅವ್ನು ಹೋಗ್ಬೇಕಾದ್ರೆ ಯಾರು ಯಾರೇ ತೀರ್ತ ಅವನಿಗೀಗ ಸ್ಟಡಿನೆಸ್ ಇರುತ್ತೆ, ಗೊತ್ತಾಯ್ತಾ, ಕಾನ್ಸಂಟ್ರೇಷನ್ ಇರುತ್ತೆ. ಅದಿಲ್ಲ ಇದ್ದವನು ಏನಾಗುತ್ತಾಗ ಬರೀ ಶೇಕ್ ಆಗ್ತಾ ಇರ್ತದೆ. ಕೂತವರೆಗೂ ಟೆನ್ಷನ್, ಅಲ್ಲಿವರೆಗೂ ನಿದ್ದೆ ಮಾಡೋಕ್ಕೂ ಬರೋದಿಲ್ಲ ಅವರಿಗೆ, ಇನ್ನು ದಾರಿ ಸಿಕ್ಕಿಲ್ಲ ಏನಾಗುತ್ತೋ ಏನಾಗುತ್ತೋ ಅಂತೇಳಿ. ಅವನು ರಿಲ್ಯಾಕ್ಸ್ ಆಗ್ತಾನೆ, ಇವರು ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಅದೇ ರೀತಿಯಲ್ಲಿ ನಮಗೆ ಯಾವಾಗ ಶ್ರುತಿ ವಿಪ್ರತಿಪನ್ನಾತೆ ಬುದ್ಧಿ, ಅದಕ್ಕೆ ಅನೇಕ ಅರ್ಥ ಹೇಳಿದ್ದಾರೆ. ಶ್ರುತಿ ವಿಪ್ರತಿ ಶ್ರುತಿ ಅಂದರೆ ವೇದ ಅಲ್ಲಾಗ ಶ್ರವಣ, ಶ್ರುತಿ ವಿಪ್ರತಿಪನ್ನ ಅನೇಕ ದುರ್ಮತಗಳನ್ನು ಕೇಳಿ 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 ತಲೆ ಕೆಟ್ಟು ಹೋಗಿರುತ್ತಲ್ಲ ಅದೆಲ್ಲ ಸರಿ ಹೋಗಿಬಿಡುತ್ತೆ. ಯಾವಾಗ ಸರಿ ಹೋಗುತ್ತೆ, ಶಾಸ್ತ್ರ ಓದಿದಾಗ. ನಾನು ಹೇಳುತ್ತೇನೆ, ಈಗ ತಲೆ ಕೆಟ್ಟು ಹೋಗಿದೆ ಮತ್ತೆ ಯಾಕೆ ಶಾಸ್ತ್ರ ಓದಬೇಕು ಅಂತ ಕೇಳಿದರೆ, ಶಾಸ್ತ್ರ ಓದೋದೇ ತಲೆ ಕೆಟ್ಟು ಸರಿ ಹೋಗೋಕ್ಕೋಸ್ಕರ. ಗೊತ್ತಾನೆ, ತುಂಬ ಜನ ಆಗಿರ್ತಾರೆ ಸುಧಾದಿ ಗ್ರಂಥ ಓದೋದು ಯಾವಾಗ ಅಂದ್ರೆ ನಾವು ಎಲ್ಲ ಡೌಟ್ಸು ಕ್ಲಿಯರ್ ಆದಮೇಲೆ ಅಂತೇಳಿ. ಡೌಟ್ಸ್ ಕ್ಲಿಯರ್ ಆಗೋದು ಯಾವಾಗ, ಸುಧಾದಿ ಗ್ರಂಥ ಓದಿದ್ಮೇಲೆ ಕ್ಲಿಯರ್ ಆಗೋದು. ನಾನು ಔಷಧಿ ತೊಗೊಳೋದು ರೋಗ ವಾಸಿ ಆದಮೇಲೆ ಅಂತ ಹೇಳಿದ್ರೆ ಹಾಗಾಗ ಅದು ಸರಿಯಲ್ಲ. ಅದಕ್ಕೆ ಪರಮಾತ್ಮ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೋ ಅಚಲಾ ಬುದ್ಧಿ ತದಾ ಯೋಗ ಮಮಾಪ್ಸಿಸಿ. ಅಚಲವಾದ ಬುದ್ಧಿ, ಕನ್ಫ್ಯೂಷನ್ ಇಲ್ಲೇ ಇಲ್ಲ ಅವನಿಗೆ. ಫಾಸ್ಟ್ ನಿಶ್ಚಯ, ಆ ಕಡೆಗೆ ಬೋರ್ಡ್ ಕೂಡ ನೋಡೋದಿಲ್ಲ, ಯಾಕೆ ನಿಶ್ಚಯ ಆಗೋಯ್ತು ಅವನಿಗೀಗ. ಇಲ್ಲದವ್ರು ಪ್ರತಿ ಸ್ಟೇಜಲ್ಲೂ ಅಬ್ಸರ್ವ್ ಮಾಡ್ತಾನೇ ಇರ್ತಾನೆ, ಅವನು ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ. ಆಸ್ತಿ ನಮಗೀಗ ನಿಶ್ಚಯ ಇಲ್ಲದ ಹೋದರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಸಂಧ್ಯಾವನ ಕೊಡ್ತೇನೆ ಡಿಸ್ಟರ್ಬೆನ್ಸು, ದೇವ್ರ ಪೂಜೆ ಕೊಡ್ತೇನೆ ಡಿಸ್ಟರ್ಬೆನ್ಸು, ಯಾಕೆ ಇಷ್ಟೆಲ್ಲ ಮಾಡ್ತೇನೆ, ಇದು ಅಕಸ್ಮಾತ್ ತಪ್ಪಾದರೆ ಏನು ಮಾಡೋದು, ಆ ಥರ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ, ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಇಲ್ಲದ ಹೋದಾಗ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾನೆ. ಸಣ್ಣ ಪುಟ್ಟ ಆದರೆ ಇನ್ವೆಸ್ಟ್ ಮಾಡ್ತಾನೆ, ಹೆಚ್ಚಾದಾಗ ಏನು ಮಾಡ್ತಾನೆ ಅವನು, ಶ್ಯೂರಿಟಿ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದಕ್ಕೆ ಅಶ್ಯೂರೆನ್ಸ್ ಇಲ್ಲದೆ ಹೋದ್ರೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಶಾಸ್ತ್ರ ಓದ್ದಂತ ಏನು ಸರತ್ತೆ ಅವನಿಗೀಗ, ಅಶ್ಯೂರ್ಡ್ ಅವನಿಗೀಗ ಆಗಿ ಬರ್ತಾನೆ. ಕಾ ಭಾಷಾ ಕಥಂ ಭಾಷ್ಯತೆ ಮುಂದೆ ಏತ ಶ್ಲೋಕ ಶ್ಲೋಕದ್ವಯ ಸ್ಮೃತ್ಯೈವ ವ್ಯಾಚಷ್ಟೇ ಬುದ್ಧಿ ಇದೆ. ಎರಡು ಶ್ಲೋಕಕ್ಕೂ ಕೂಡ ಸ್ಮೃತಿ ಕೊಟೇಶನ್ ಓದಿದ್ದಾಗಿದೆ. ಈಗ ಶ್ರೋತವ್ಯ ಶ್ರುತಪದಂ ಸರ್ವಕರ್ಮೋಪಲಕ್ಷಕಂ, ಶ್ರೋತವ್ಯ ಅನ್ನ ಪದ, ಶ್ರುತ ಅನ್ನ ಪದ, ಜ್ಞಾನ ಕರ್ಮ ಎಲ್ಲದನ್ನು ಒಟ್ಟು ಹೇಳಿರ್ತಕ್ಕಂಥ ಪದ ಅದು. ಅಂದರೆ ಏನು ಬೆನಿಫಿಟ್ ಸಿಗೋದಾದರೂ ಕೂಡ ಅಪರೋಕ್ಷ ಜ್ಞಾನ ಬಂದ ಮೇಲೆ ರಾಯರಂಥವ್ರು ಯಾತಕ್ಕೆ ಕೊಡ್ತಾ ಇದ್ದಾರೋ, ಅವರೀಗ ಸಿದ್ಧಿ ಬಂದು ಹೋಗಿಬಿಟ್ಟಿದೆ. ಅಪರೋಕ್ಷೀಕೃತ ಶ್ರೀಶ ಅದನ್ನು ಏನು ಮಾಡ್ತಾರೆ ಅವರು, ಜ್ಞಾನಿ ಕೊಡೋದು ಬೇರೆ, ಜ್ಞಾನ ಸಾಧನೆ ಕೊಡೋ ಜಿಜ್ಞಾಸೆ ಕೊಡೋದು ಬೇರೆ. ಜ್ಞಾನಿ ಆದವನು ಏನು ಮಾಡ್ತಾನೆ, ಅವ್ರು ಬೇಕಾದ ಸಿದ್ಧಿ ಇರೋದ್ರಿಂದ ಕೆಲಸಕ್ಕೆ ಸೇರಿದವನು ಡೊನೇಷನ್ ಕೂಡ ವಿದ್ಯಾರ್ಥಿ ಡೊನೇಷನ್ ಕೇಳೋಕೆ ಹೋಗ್ತಾರೆ. ಸ್ಟೂಡೆಂಟ್ಸ್ನ ಯಾರು ಕೂಡ ಡೊನೇಷನ್ ಕೊಡೋ ಅಂತ ಯಾರೇ ಕೇಳೋದಿಲ್ಲ. ಅದಕ್ಕೆ ಅವನಿಂದ ಅರ್ನೇ ಮಾಡ್ತಾ ಇಲ್ಲ, ಅದರಿಂದಾಗಿನೆ ಡೊನೇಷನ್ ಪ್ರಶ್ನೆ ಬರೋದಿಲ್ಲ. ಸೊ ಜಿಜ್ಞಾಸೆಗಳಲ್ಲಿ ಫಲ ಕೇಳೋದಕ್ಕೆ ಹೋಗಬಾರ್ದು. ಅಕಸ್ಮಾತ್ ಸ್ಟೂಡೆಂಟ್ ಕೊಡ್ಬೋದು, ಎಷ್ಟು ಕೊಡ್ಬೋದು ಅವನೀಗ, ಸಾವಿರಗಟ್ಟಲೆನಾ, ಎಷ್ಟು ಪೈಸೆ ಗಟ್ಟಲೆ ಅಷ್ಟೆ. ಹೋಗೊಬ್ಬರು ಚಾರ್ಜ್ ಗೀಜ್ ಕೊಡ್ತಾರೆ, ಹೆಚ್ಚಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಅವ್ರು ಇರೋದ್ರಲ್ಲೇ ಸ್ವಲ್ಪ ಅವ್ರಿ ಪಾಪ. ಆದ್ದರಿಂದ ಜ್ಞಾನ ಸಾಧಕರು ಕೊಟ್ಟರು ಕೂಡ ತುಂಬ ಕಡಿಮೆ ಕೊಡ್ತಾರೆ, ಹೆಚ್ಚಿಕೊಳ್ಳೋಕ್ಕೆ ಬರೋದಿಲ್ಲ. ರಾಯರಂಥವರೆಲ್ಲ ಭಾರಿ ಸಿದ್ಧ ಪುರುಷರಾದ್ದರಿಂದ ಏನು ಕೊಡ್ತಾರೆ ಅವರು, ಬೇಗ ಅಂಧೋಪಿ ದಿವ್ಯದೃಷ್ಟಿಚ್ಚ ತೇಡ ಮುಖೋಪಿ ಹೋಗ್ಬೋದು. ಹಾಗೆಲ್ಲ ಕೈ ಡಾಕ್ಟ್ರೇ ಫ್ರೆಂಡ್ ಆಗಿದ್ದಾಗ ಅವ್ರು ಕಣ್ಣೇ ಕೊಡಬಲ್ಲ, ಉಳಿದವ್ರು ದುಡ್ಡು ಕೊಡ್ಬೋದು ಅಷ್ಟೇ, ಕಣ್ಣು ಕೊಡೋಕ್ಕಾಗೋದಿಲ್ಲ. ಮಾಡ್ಸ್ಕೋ ದುಡ್ಡು ಕೊಡ್ತೇನೆ ಅಂತ ಹೇಳ್ತಾರೆ, ಅವ್ರದ್ದು ಬೇರೆ ಅಲ್ಲ. ಸೊ ಆದ್ದರಿಂದ ನಮ್ಮ ಸಿದ್ಧಿಯಲ್ಲೂ ಕೂಡ ಅದು ಸಿದ್ಧಿಯಲ್ಲಿ ಮತ್ತೆ ವೆರೈಟಿ, ಬಿ ಎಸ್ ಸಿ ಡಿಗ್ರಿ ಹೌದು, ಎಮ್ ಎಸ್ ಸಿನೂ ಡಿಗ್ರಿ ಹೌದು, ಮತ್ತೆ ಜಾಸ್ತಿ ಆಯ್ತು. ಈಗ ರಾಯರಂಥವ್ರು ಬರೀ ಮಾಡಿದವರಲ್ಲ, ಯಾವ ಲೆವೆಲ್ ಅವರಲ್ಲ, ಸರ್ವವಿದ್ಯಾ ಪ್ರವೀಣವನ್ನು ರಾಘವೇಂದ್ರ ಇನ್ನೂ ಮೇಲೆ ಹೋಗಿದ್ದಾರೆ. ಆದ್ದರಿಂದ ಎಷ್ಟು ಬೇಕಾದ್ರೆ ಕೊಡೋ ಶಕ್ತಿ ಇದೆ. ಸಾಮಾನ್ಯರು ಸ್ವಸ್ವಲ್ಪ ಕೊಡ್ತಾರೆ, ಗೌರ್ಮೆಂಟ್ ಗ್ರಾಂಟ್ ಕೊಡ್ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಇದು ನೆಸಿಟಿ ನೋಡ್ಕೊಂಡು ಉಳಿದವ್ರು ಅಷ್ಟು ಜಾಸ್ತಿ ಕೊಡೋಕ್ಕೆ ಬರೋದಿಲ್ಲ. ಯಾತಕ್ಕೆ ಅಷ್ಟಿರೋದಿಲ್ಲ, ಇದ್ರೆ ಅಕೌಂಟ್ ಇರೋದು ಎರಡೆರಡು ಬೇರೆ. ಗೌರ್ಮೆಂಟ್ ಕೊಟ್ಟ ಟ್ಯಾಕ್ಸ್ ಕೊಟ್ಟಿದ್ದೀರಾ ಅದು ಗೌರ್ಮೆಂಟ್ ಕೇಳ್ತಾರಾ, ಕಲೆಕ್ಟ್ ಮಾಡೋದೇ ಅದು, ಅದಕ್ಕೆ ಆ ಪ್ರಶ್ನೆ ಇಲ್ಲ. ಉಳಿದವ್ರು ಕೊಟ್ಟಾಗ ಅದು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಜ್ಞಾನಿಗಳಿಗೆ ಸಮಸ್ಯೆ, ದೇವರಿಗಂತೂ ಎಷ್ಟು ಬೇಕಾದ್ರೂ ಕೊಡಬಲ್ಲ. ಅದಕ್ಕೆ ದಾಸರು ಹೇಳಿದ್ದೇನಂತ, ನಿನ್ನಂತೆ ಕೊಡುವ ಉದಾರಿ ಅವನು ಮೂರು ಲೋಕದು. ದೇವರಷ್ಟು ಕೊಡೋ ಶಕ್ತಿ ಯಾರಿಗಿದೆ, ಅವನ ಹತ್ರ ಉಳಿದವರಷ್ಟು ಅಷ್ಟಿಲ್ಲ, ಕೊಡೋ ಬುದ್ಧಿನೂ ಇಲ್ಲ. ದೇವರ ಹತ್ರ ಇರೋದು ಪರಿಪೂರ್ಣ, ಆದ್ದರಿಂದ ಕಾರುಣ್ಯನೂ ಪರಿಪೂರ್ಣ. ಆದ್ದರಿಂದ ದೇವರಷ್ಟು ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಅದನ್ನೇ ಆಶ್ರಯಿಸಬೇಕು. ಅನ್ಯಥಾ ಶರಣಮ್ಮ ನಾಸ್ತಿ ತ್ವಮೇವ ಶರಣಮ್ಮವ, ಅದು ಮುಖ್ಯ. ಶ್ರುತು ವಿಶೇಷೇಣ ಪ್ರತಿಪನ್ನ, ಕಾ ಭಾಷಾ ಕಥಂ ಭಾಷ್ಯತೆ ಕೈರ್ಗುಣೈ, ಅಲ್ಲಿ ಹೇಳ್ತಾ ಕೊನೆಗೆ ಹೇಳ್ತಾರೆ ತದ್ಯೋಗಂ ಅಂದರೆ ಭಗವದ್ಯೋಗಂ. ಯೋಗ ಶಬ್ದಕ್ಕೆ ಅನೇಕ ಅರ್ಥಗಳು. ಯೋಗ ಶಬ್ದ ಭಗವದ್ಯೋಗ ಅಂತ ಒಂದು ಅರ್ಥ ಇದೆ, ದೇವರ ಜೊತೆಗೆ ಇರುವಿಕೆ ಅಂತ ಅರ್ಥ. ಯೋಗ ಅಂದರೆ ಕೂಡಿರುವಿಕೆ. ಅನೇನ ಸಮಾಧೌ ಅಚಲ ಇತಿ ಸಮಾಧೌ ಸತಿ ಅಪರೋಷ್ಠ ಜ್ಞಾನಂ ತೇನ ವಿಷ್ಣು ಅಚಲ ವ್ಯಾಖ್ಯ ಅಚಲ ಇತಿ ವ್ಯಾಖ್ಯಾತಂ ಭವತಿ. ಸಮಾಧಿ ಸ್ಥಿತಿ, ಅಪರೋಕ್ಷ ಜ್ಞಾನ, ಅಚಲ ಬುದ್ಧಿ, ಒಂದಕ್ಕೊಂದು ಲಿಂಕ್ ಅದು. ತದ್ಯೋಗಂ ಭಗವದ್ಯೋಗಂ, ಭಗವದ್ಯೋಗಸ್ಯ ಸರ್ವೇಷಾಮಪಿ ವಿಷ ವಿದ್ಯಮಾನತ್ವಾತ್ ಕೋ ವಿಶೇಷ ಇತ್ಯತ ಉಕ್ತಂ ವಿಷ್ಣುನಾ ಇತಿ ಮುಕ್ತ ಇತಿ. ಆಗ ಒಂದು ಪ್ರಶ್ನೆ, ದೇವ್ರ ಹತ್ರ ಹೋಗ್ಬೇಕಾದ್ರೆ ಏನ್ರಿ ಕಷ್ಟಪಡಬೇಕು? ಯಾಕೆ ದೇವ್ರು ಎಲ್ಲ ಕಡೆ ಇದ್ದಾನೆ, ದೇವ್ರ ಹತ್ರ ಹೋಗೋದು ಸುಲಭ ಯಾವುದೂ ಅಲ್ಲ. ಯಾಕಂದರೆ ದೇವ್ರು ಎಲ್ಲ ಕಡೆ ಇರೋದರಿಂದ ಮತ್ತು ನೀವು ಇಷ್ಟು ಕಷ್ಟಪಟ್ಟು ದೇವ್ರ ಹತ್ರ ಹೋಗ್ತಾರೆ ಅಂತ ಹೇಳ್ತೀರಲ್ಲ, ಈಗಾಗಲೇ ಇದ್ದೇವಲ್ಲ ಅವ್ರ ಜೊತೆ, ದೇವ್ರ ಜೊತೆಗೆ ಅಂತ ಕೇಳಿದರೆ ಇಲ್ಲಿರೋದು ಜ್ಞಾನ ಇಲ್ಲದೆ ಇದ್ದೇವೆ. ಮೋಕ್ಷದಲ್ಲಿ ಏನಾಗುತ್ತೆ? ಜ್ಞಾನ ಇದ್ದಿರ್ತೇವೆ, ಆ ಥರ ಸ್ಥಳಕ್ಕೆ ಹೋಗ್ತೇವೆ. ನೋಡಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟರು. ಭಗವದ್ಯೋಗಶ್ಚ ಸರ್ವೇಶಾಪಿ ವಿದ್ಯಮಾನತ್ವ, ಭಗವದ್ಯೋಗ ಅಂಧಸಮಸ್ಥೆಯಲ್ಲಿರೋರಿಗೂ ಕೂಡ ದೇವ್ರ ಕಾಂಟ್ಯಾಕ್ಟ್ ಇದೆ. ಅದಕ್ಕೆ ದೇವರು ಸರ್ವತ್ರ ಇರೋದರಿಂದ ಅವ್ರ ಮುಕ್ತಿಯಲ್ಲಿರಿಗೂ ಕಾಂಟ್ಯಾಕ್ಟ್ ಇದೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಇಲ್ಲಿ ಕಾಂಟ್ಯಾಕ್ಟು ತಾರಕ, ಅಲ್ಲಿ ಕಾಂಟ್ಯಾಕ್ಟ್ ಮಾರಕ. ಆದ್ದರಿಂದ ಅಲ್ಲಿ ಉಪಯೋಗ, ಇಲ್ಲಿ ಹೋಗೋ ರೀತಿಯೇ ಬೇರೆ. ಕೋ ವಿಶೇಷ, ಸ್ಟೂಡೆಂಟಾಗಿ ಕಾಲೇಜೊಳಗೆ ಹೋಗೋದು ಹೇಗಿರುತ್ತದೆ, ವಿಜಿಟರೇ ಹೋಗೋದು ಹೇಗಿರುತ್ತೆ, ಪ್ರೊಫೆಸರಾಗಿ ಹೋಗೋದು ಹೇಗಿರುತ್ತೆ. ಮೂರು ಜನ ಕಾಲೇಜ್ ಎಂಟರ್ ಆಗರೆ ತಮ್ಮ ಯಾರೋ ಸ್ಟೂಡೆಂಟ್ಸ್ ಮೀಟ್ ಮಾಡಲಿಕ್ಕೆ ಒಂದು ಒಳಗೆ ಹೋಗ್ತಾನೆ. ಅವನೇನಲ್ಲ ಸ್ಟೂಡೆಂಟಾಗಿ ಹೋಗೋದಿಲ್ಲ, ಬರೀ ಮೀಟ್ ಮಾಡೋಕ್ಕೆ ಹೋಗ್ತಾನೆ ಅಷ್ಟೇ. ಇನ್ನೊಬ್ಬರು ಸ್ಟೂಡೆಂಟಾಗಿ ಎಂಟರ್ ಆಗ್ತಾನೆ, ಒಂದು ಪಾಠ ಮಾಡಲಿಕ್ಕೆ ಪ್ರೊಫೆಸರಾಗಿ ಎಂಟರ್ ಆಗ್ತಾನೆ. ಎಷ್ಟು ನಾಲೆಜ್ ವ್ಯತ್ಯಾಸ ಆಗುತ್ತೆ ಈಗ. ಸೊ ಎಲ್ಲ ಕಾಲೇಜಲ್ಲಿ ಜೊತೆಗಿರೋದು ಅಂದರೆ ಯಾರು ಬೇಕಾದ್ರೆ ಇದ್ದಾಗಾಯ್ತು, ಅಟೆಂಡರು ಇರ್ತಾನೆ, ಪ್ರಿನ್ಸಿಪಾಲೂ ಇರ್ತಾನೆ. ಎಲ್ಲರ ಜೊತೆಗಿದ್ದರೂ ಕೂಡ ಏನರ್ಥ ಅಲ್ಲಿ? ಆ ಬಿಲ್ಡಿಂಗ್ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಫಲದ ಕಾಂಟ್ಯಾಕ್ಟ್ ಬೇರೆ ಆಗುತ್ತೆ. ಆದ್ದರಿಂದ ದೇವರನ್ನು ನಾವು ಸರಿಯಾಗಿ ತಿಳ್ಕೊಂಡು ಹತ್ತಿರ ಹೋಗೋದು ಅಂದರೆ ಅಪರೋಕ್ಷ ಜ್ಞಾನಿಗಳು ಆದಮೇಲೆ ಹೋಗ್ತೇವಲ್ಲ, ಅದನ್ನು ಹೋಗೋದೇ ಹೊರತು ಬೇರೆ ರೀತಿ ಹೋದರೆ ಅಲ್ಲ. ಶ್ರುತೋವೀತಿ ಪ್ರಕೃತ ಜ್ಞಾನದ ಕ್ಷಣಾದಿ ಕ್ರಿಯತೆ ಸ್ಥಿತಿ. ಇಷ್ಟಾದ ಮೇಲೆ ಚಿತ್ತಪ್ರಜ್ಞಸ್ಯ ಕಾ ಭಾಷಾ, ಮುಂದಿನ ಪ್ರಶ್ನೆ, ಮುಂದಿನ ಶ್ಲೋಕ. ಕಾ ಭಾಷಾ ಪದ ಅಲ್ಲೇ ಇದೆ. ಸಮಾಧಿಸ್ತಸ್ಯ ಕೇಶವ ಚಿತ್ತಧೀ ಕಿಂ ಪ್ರಭಾಷೇತ ಕಿಮಾಸೀತ ಪ್ರಜೇತ ಕಿಂ, ಅದು ಶ್ಲೋಕ. ಕಾ ಭಾಷಾ ಅಂತ ಪ್ರಶ್ನೆ. ಕಾ ಭಾಷಾ ಅಂದ್ರೇನು? ಚಿತ್ತಪ್ರಜ್ಞೆ ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ಅಂತ ಅರ್ಥ ಮಾಡಿಬಿಟ್ರೆ ಏನಾಗುತ್ತಾಗ? ಇಂಗ್ಲೀಷ್ ಮಾತಾಡ್ತಾರೋ ಇದನ್ನು ಮಾತಾಡ್ತಾರೋ ಅಂತ ಕೇಳಿದ್ರೆ ಆ ಅರ್ಥ ಅಲ್ಲ. ಭಾಷಾ ಅಂದರೆ ಲಕ್ಷಣ ಅಂತ ಅರ್ಥ. ಅಂದರೆ ಚಿತ್ತಪ್ರಜ್ಞೆನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವನು ಹೇಗಿರ್ತಾನೆ ಅಂತ ಕೇಳಿದ್ರು. ಅವನು ಲ್ಯಾಂಗ್ವೇಜ್ ಅಂತ ಕೇಳೋಕೆ ಕೊಟ್ಟಿಲ್ಲ, ಲಕ್ಷಣ ಏನು ಅಂತ ಕೇಳಿದ್ರು. ಭಾಷಾ ಶಬ್ದಕ್ಕೆ ಏನರ್ಥ ಇಲ್ಲಿ? ಲಕ್ಷಣ ಅಂತ ಅರ್ಥ. ಕಥಂ ಭಾಷ್ಯತೆ, ಭಾಷ್ಯತೆ ಇತಿ ಭಾಷಾ ಅಂದರೆ ಕಾಣಲ್ಪಡುವುದು, ವ್ಯವಹರಿಸಲ್ಪಡುವಿಕೆ ಅಂತ ಅರ್ಥ. ಕೈರ್ಗುಣೈಹಿ, ಅವನ ಗುಣಗಳು ಯಾವುದು? ಸಮಾಧಿಸ್ತಸ್ಯ ವಿಷಮ ಬುದ್ಧಿವರ್ಜಿತಸ್ಯ. ಸಮಾಧಿಸ್ತ ಅಂದರೆ ವಿಷಮ ಬುದ್ಧಿಯನ್ನು ಕಳ್ಕೊಂಡವನು, ಸಮಬುದ್ಧಿಯನ್ನು ಹೊಂದಿದವನು. ವಿಷಮ ಬುದ್ಧಿ ಅಂದರೆ ಪಕ್ಷಪಾತಾದಿಗಳಿಂದ ಕೂಡಿದ ಬುದ್ಧಿ, ಸಮಬುದ್ಧಿ ಅಂದರೆ ನಿಷ್ಪಕ್ಷಪಾತವಾದ ಬುದ್ಧಿ. ಅದು ಬರೋದು ಯಾರಿಗೆ? 100% ಅಪರೋಕ್ಷ ಜ್ಞಾನಿಗಳಿಗೆ. ತದಶ್ನುತೆ ಬ್ರಹ್ಮ ಅಭಿ ಆಪ್ನೋತಿ ಇತ್ಯರ್ಥ. ಅತ್ರ ಅಪಿ ಯದಾ ತದೇತಿ ಸಂಪದ್ಯತೆ. ಇಲ್ಲೂ ಕೂಡ ಕಾ ಭಾಷಾ ಅಲ್ಲೊಂದಿದೆ. ಶ್ರುತಿ ವಿಪ್ರತಿಪನ್ನಾಯ ಶ್ರುತಿ ವಿರುದ್ಧ ಉಚ್ಯತೆ ತತ್ಕಥಂ ಶ್ರುತಿ ಮಾರ್ಗಂ ಪ್ರಪನ್ನೇತಿ ವ್ಯಾಖ್ಯಾಯತೆ ಇತ್ಯಾತ ವ್ಯಾಖ್ಯಾಯತ ಶ್ರುತೋ ಇದ್ದ. ಆಯಿತು. ಪ್ರಕೃತ ಜ್ಞಾನಿಲಕ್ಷಣಾದಿ ಪ್ರಶ್ನ, ಅದಕ್ಕೆ ಜ್ಞಾನಿಲಕ್ಷಣಾದಿ ಪ್ರಶ್ನ ಕ್ರಿಯತೆ ಸ್ಥಿತಿ ಇತಿ. ಲಕ್ಷಣ ಶಬ್ದಕ್ಕೆ ಏನರ್ಥ? ಡೆಫಿನೇಷನ್ ಅಂತ ಅರ್ಥ. ಜ್ಞಾನಿ ಆಗಿರ್ತಾನೆ ಅಂತ ತಿಳಿಸ್ಕೊಡೋದಕ್ಕೆ ಹಸು ಅಂದ್ರೇನು ಅಂತ ಕೇಳಿದರೆ ಹಸುವಿನ ಲಕ್ಷಣ ಏನು ಅಂತ ಅರ್ಥ. ಸ್ಥಿತಿ ಇತಿ. ತತ್ರ ಕಾ ಭಾಷಾ ಇತ್ತೇ ತತ್ ಅನ್ಯಥಾ ಪ್ರತೀತಿ ನಿರಾಸಾಯ ವ್ಯಾಚಷ್ಟೇ ಕೇತಿ. ಭಾಷಾ ಅಂದರೆ ಲ್ಯಾಂಗ್ವೇಜ್ ಅಂತ ತಿಳ್ಕೋಬಾರ್ದು ಅಂತ ಅರ್ಥ ಹೇಳಿದೆ. ಕೇತಿ ನಾನು ಜ್ಞಾನೀತಿ ಭಾಷ್ಯತೆ ಇತಿ ಸಿದ್ಧತ್ವಾತ್ ಕಿಂ ಪ್ರಶ್ನೇನ ಇತ್ಯತಃ ಕೈರಿತಿ. ಜ್ಞಾನಿ ಅಂತ ಕರಿತೇವೆ ಅಂದರೆ ಆ ರೀತಿ ಕರೆಯೋದಲ್ಲ. ಅಪರೋಕ್ಷ ಜ್ಞಾನ ಸ್ಥಿತಿಯಲ್ಲಿ ಕೂತವನು ನಮಗೆ ಕಾಣಿಸ್ತಾನೆ ಅಂತ ತಿಳ್ಕೊಂಬೋಣ. ಧ್ಯಾನ ಮಾಡೋನು ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಇದ್ದಾರೆ. ಪರಿಷದರಾಜನ ಸಮೀಕರಣ ಕಂಡರು, ಆದ್ರೆ ಏನು ಗೊತ್ತಾಗಲಿಲ್ಲ ತನಗೆ, ಅದು ಗೊತ್ತಾಗಲಿಲ್ಲ. ನಾನು ನೋಡಿ ಏನಾದ್ರು ಸುಮ್ಮನೆ ಕಣ್ಣು ಮುಚ್ಕೊಂಡ್ರು ಧ್ಯಾನ ಮಾಡಿದ್ರೆ ಡೌಟ್ ಬಂತು. ಅದು ಡೆಸಿಸಿವ್ ಅಲ್ಲ, ಅದು ಸುಮ್ಮನೆಗೂ ಡೆಸಿಸಿವ್ ಆಗಲಿಲ್ಲ. ಬಟ್ ಹಾವು ಹಾಕಿದಾಗ ಏನು ಗೊತ್ತಾಯಿತು? ಸ್ವಲ್ಪ ಇದು ಬಂದು ಜ್ಞಾನ ಬಂತು. ಅಷ್ಟೊತ್ತಿಗೆ ಹೊರಟ್ಬಿಟ್ಟ ಅಲ್ಲಿಂದ. ಹಾವು ಹಾಕಿದ ಮೇಲೆ ಹೇಳಿಲ್ಲ ಅಂದ್ರೆ ಏನರ್ಥ? ಸಮಾಜ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಕನ್ಫರ್ಮ್ ಆಯ್ತು, ಅಲ್ಲಿ ಲಕ್ಷಣ ಪ್ರೂವ್ ಆಯಿತು. ಮುಂದೆ ಅಪ್ಲೈ ಮಾಡ್ಕೊಳ್ಳೋದು ಹೊರಟ್ಬಿಟ್ಟು, ಅದು ತಪ್ಪಾಯಿತು. ಅದಕ್ಕೆ ಬರೀ ಕೂತವನು ಸುಮ್ಮನೆ ಕೂತಿರ್ಬೋದು, ಅಪರೋಕ್ಷ ಜ್ಞಾನ ಅಸಂಪ್ರಜ್ಞಾನ ಸಮಸ್ಯೆ ತಿಳಿಯಿರ್ಬೋದು. ಆದರೆ ಹಾವು ಚೇಳೆಲ್ಲ ಬಂದಾಗ ಸುಮ್ಮನೆ ಕೂತಿದ್ರೆ ಏನರ್ಥ? ನಿಜವಾಗಲೂ ಅಸಂಪ್ರಜ್ಞಾತ ಸಮಸ್ಥಿತಿಯಲ್ಲಿ ಇದ್ದಾನೆ ಅಂತಲೇ ಅರ್ಥ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ಸರಿ. ಬಟ್ ಅದು ನಮ್ಗೆ ತಕ್ಷಣ ಗೊತ್ತಾಗೋದಿಲ್ಲ, ಅದು ತಕ್ಷಣ ಗೊತ್ತಾಗೋದಿಲ್ಲ. ಅದಕ್ಕೇನೆ ಏನು ಮಾಡ್ತಾರೆ ಈ ರೀತಿ ಲಕ್ಷಣ, ಅವನು ಹೌ ಹಿ ಬಿಹೇವ್ಸ್ ಅನ್ನೋದ್ರ ಮೇಲೆ ಲಕ್ಷಣ ಗೊತ್ತಾಗುತ್ತೆ. ಅದು ಬಿಹೇವಿಯರ್ ನೋಡಿದ ಮೇಲೆ ಅಪರೋಕ್ಷ ಜ್ಞಾನಿ ಪ್ರಹ್ಲಾದ ಹೇಗಿದ್ದ ಪಡೀರಿ, ಬರೀ ಹಾವು ಹಾಕಿದ್ರಲ್ಲ, ಹಾವು ಕಚ್ಚಿಸಿಬಿಟ್ಟ ಹಾವಿನ ಕೈಲಿ. ಬೆಂಕಿಯೊಳಗೆ ಬಿಸಾಕಿಬಿಟ್ಟ. ಇಷ್ಟಾದರೂ ಏನಾಗಲಿಲ್ಲ ಪ್ರಹ್ಲಾದ, ಸ್ವಲ್ಪ ಶೇಕ್ ಆಗಲಿ. ಇದು ಎಚ್ಚರ ಇದ್ದಾಗಲೂ ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅಂದರೆ, ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಇದ್ದಾಗ ಹೇಗಿರ್ತಾನೋ ಎಚ್ಚರ ಇದ್ದಾಗಲೂ ಹಾಗೆ ಇರ್ತಾನೆ, ಆ ಲೆವೆಲ್ ಮೇಂಟೈನ್ ಮಾಡ್ತಾನೋ. ಗೊತ್ತಾಯ್ತಾ? ಇದು ಅಪರೋಕ್ಷ ಜ್ಞಾನಿ ಕಲಿಬೇಕಾದ ಪಾಠ. ಹೇಗೆ ಬಂದರೆ ಡಿಟೇಲ್ ಆಗಿ ಮುಂದೆ ಹೇಳ್ತಾನೆ. ಮೋಕ್ಷದಲ್ಲಿ ಯಾವಾಗಲೂ ಹಾಗೆ ಇರ್ತಾನಲ್ಲಿ, ಯಾವಾಗಲೂ ಹಾಗೆ ಇರ್ತಾನೆ. ಏನದು, ಏನಾಗ್ತಾನೆ ಜನ ಯಾತಕ್ಕಿರ್ತಿ? ಇನ್ನೂ ಏನಾಗಿದೆ ಅವನಿಗೀಗ? ಕೋರ್ಸ್ ಮುಗಿದಿದೆ, ಪೂರ್ತಿ ಕೆಲಸ ಸಿಕ್ಕಿಲ್ಲ, ಆ ಸ್ಥಿತಿಯಲ್ಲಿದ್ದಾನೆ ಅಷ್ಟೇ. ಗೊತ್ತಾಯ್ತಾ? ಆ ಸ್ಥಿತಿಯಲ್ಲಿದ್ದಾಗ ಅವನಿಗಿನ್ನೂ ಏನಾಗಿಲ್ಲ, ಆ ಫುಲ್ ಬೆನಿಫಿಟ್ ಬಂದಿಲ್ಲ ಅಷ್ಟೇ ಹೊರತು. ಅಪರೋಕ್ಷ ಜ್ಞಾನಿ ಸುಖ ಜ್ಞಾನಿಗಿಂತ ಭಾರಿ ಜಾಸ್ತಿ, ಆದರೆ ಮುಕ್ತಿಗಿಂತ ಹೋಲಿಸ ಕಡಿಮೆ, ಮುಕ್ತಿಗಿಂತ ಕಡಿಮೆ. ಅದು ಯಾಕೆ? ಲಿಂಗದೇಹ ಅಡ್ಡ ಕೂತಿದ್ದೆ ಇನ್ನೂ ಅವನಿಗೆ. ಲಿಂಗದೇಹ ಹೋಗೋವರಿಗೂ ಕೂಡ ಅದೇನು ಸಿಗೋದಿಲ್ಲ, ಪೂರ್ತಿ ಸಿಗೋದಿಲ್ಲ. ಅದಕ್ಕೆ ಅದು ಕಾಯ್ತಾ ಇರಬೇಕು. ಆ ವ್ಯತ್ಯಾಸ ಇದ್ದೇ ಇದೆ. ಇಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಇನ್ನೊಂದು ರಿಸ್ಕ್ ಇದೆ, ಅಪರೋಕ್ಷ ಜ್ಞಾನ ತಿರೋಧಾನ ಆಗೋ ಚಾನ್ಸ್ ಇದೆ. ಮುಕ್ತಿಗೆ ಹೋದ್ಮೇಲೆ ಏನಿಲ್ಲ, ತಿರೋಧಾನ ರೂಲ್ಡ್ ಔಟ್. ಅರ್ಥ ಆಯ್ತಾ? ಇಲ್ಲಿ ಮರೆಯೋ ಚಾನ್ಸ್, ಮರವಿಲ್ಲ ಅಲ್ಲಿ. ಯಾಕೆ? ಮರೆಯೋದು ಭೌತಿಕ ಮನಸ್ಸಿದ್ದ, ಭೌತಿಕ ಮನಸ್ಸೇ ಅಲ್ಲಿಲ್ಲ. ಅರ್ಥ ಆಯ್ತಾ? ಈಗ ಭೌತಿಕ ಮನಸ್ಸೇ ಇಲ್ಲದೆ ಹೋದಾಗ ಮರೆಯೋ ಚಾನ್ಸೇ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನಿಗೂ ಮುಕ್ತನಿಗೂ ಏನೇನು ಡಿಫ್ರೆನ್ಸ್, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಅಪರೋಕ್ಷ ಜ್ಞಾನಿ ಆ್ಯಂಡ್ ಮುಕ್ತ, ಅದು ಫಸ್ಟೇ ಕೊಟ್ಟು ಎಲ್ಲ ಡಿಸ್ಟ್ ಮಾಡ್ತಾ ಹೋಗಬೇಕು. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಜ್ಞಾನಿ ಆ್ಯಂಡ್ ಅಜ್ಞಾನಿ, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಜಿಜ್ಞಾಸು ಆ್ಯಂಡ್ ಜ್ಞಾನಿ, ಜಿಜ್ಞಾಸು ಬಿಟ್ವೀನ್ ಸಾಮಾನ್ಯ ಜ್ಞಾನಿ ಅಪರೋಕ್ಷ ಜ್ಞಾನಿ, ಎಲ್ಲ ಚೇಂಜ್ ಮಾಡ್ತಾವೆ. ಏನಾಗುತ್ತಾಗ ಕ್ಲಿಯರಾಗಿ ಉತ್ತರ ಸಿಗುತ್ತೆ. ಅದೇ ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೆ ಮನನ ಅಂತ ಕರೀತಾರೆ. ಮನನ ಅಂದರೆ ಏನೋ, ಆ ರೀತಿ ಡಿಸ್ಟಿಂಗ್ವಿಷ್ ಎಲ್ಲ ಅರ್ಥ ಆಗಬೇಕು, ಡೆಫಿನೇಷನ್ ಗೊತ್ತಾಗಬೇಕು. ಡಿಸ್ಟಿಂಗ್ವಿಷ್ ಬಿಟ್ವೀನ್ ನೋಡಿ, ಇನ್ನೂ ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಏನು ಗೊತ್ತಾಗಬೇಕು ಅವನಿಗೆ? ಇನ್ನೂ ವ್ಯತ್ಯಾಸ, ಇನ್ನೂ ಕ್ಲಿಯರಾಗಿ ಗೊತ್ತಾಗಬೇಕು. ಸಾಮಾನ್ಯರಿಗೆ ಗೊತ್ತು, ನನಗೆ ವ್ಯತ್ಯಾಸ ಗೊತ್ತಾಗಲ್ಲ ಅಂತಾರೆ. ವ್ಯತ್ಯಾಸ ಗೊತ್ತಾಗಬೇಕಾದ್ರೆ ಜ್ಞಾನ ಜಾಸ್ತಿ ಬೇಕು. ಈ ಸೈನ್ಸ್ ಕೆಮಿಸ್ಟ್ರಿಯಲ್ಲೆಲ್ಲ ಕ್ವಾಂಟಿಟಿವ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಎಲ್ಲ ಸಾಲ್ಟು ಬಂದರೆ ಒಂದೇ ಕಲರ್ ಇರುತ್ತೆ, ಎಲ್ಲ ಬೆಳ್ಳಗಿರುತ್ತೆ, ಎಲ್ಲ ಒಂದೇ ರೀತಿ ಅಂತ ಹೇಳಕ್ಕೆ ಬರೋದಿಲ್ಲ, ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಇರುತ್ತೆ. ಏನು ಮಾಡಬೇಕು ಅದಕ್ಕಾಗ? ಟೆಸ್ಟ್ಗಳೆಲ್ಲ ಮಾಡಿ ತೀರ್ಮಾನ ಮಾಡ್ತಾರೆ, ಇದು ಯಾವುದು ಅಂತ ಸಾಲ್ ಡಿಸೈಡ್ ಮಾಡ್ತಾರೆ. ಆ ರೀತಿ ವ್ಯವಸ್ಥೆ ಮಾಡಬೇಕಾದ್ರೆ ಆ ರೀತಿ ಮಾಡ್ತಾ ಮಾಡ್ತಾ ಜ್ಞಾನ ಏನಾಗುತ್ತೆ ಅವನಿಗಾಗ? ತುಂಬ ವೃದ್ಧಿಯಾಗುತ್ತೆ. ಅದು ತುಂಬ ನೀರು ಹಾಗೆ ಇರುತ್ತೆ, ಆ್ಯಸಿಡ್ ಹಾಗೆ ಇರುತ್ತೆ ನೋಡೋದಕ್ಕೆ. ಆಚರಣೆ ಮಾಡಿಬಿಟ್ರೆ ಆ್ಯಸಿಡ್ ಇಲ್ಲೇ ಗೋವಿಂದ. ಅದಕ್ಕೆ ಶುದ್ಧ ನೀರು ಅಂತ ಹೇಳೋ ಹಾಗೆ ಅದೆಲ್ಲ ಪರಿಜ್ಞಾನ ಇರಬೇಕು. ಅದೆಲ್ಲ ಅಪರೋಕ್ಷ ಜ್ಞಾನ ಇದ್ದೇ ಸಂಪೂರ್ಣ ನಿಶ್ಚಿತ. ಸಮಾಧಿಸ್ತಸ್ಯ ಇತ್ಯಸ್ಯ ಸಮಾಧಿಂ ಕುರುವತೋ ಜ್ಞಾನಿನೋ ಲಕ್ಷಣಾದಿ ಪೃಚ್ಛತೆ ಇತಿ ಅನ್ಯಥಾ ಪ್ರತಿಸಾರ್ಥಮ ಸಮಾಧಿ. ಇನ್ನೊಂದು ಪ್ರಶ್ನೆ, ಸಮಾಧಿಯಲ್ಲಿ ಕೂತ ಜ್ಞಾನಿಯ ಲಕ್ಷಣ ಅರ್ಜುನ ಕೇಳ್ತಾನೋ, ಸಮಾಧಿಯಲ್ಲಿ ಕೂತ ಜ್ಞಾನಿಯ ಲಕ್ಷಣ ಅರ್ಜುನ ಕೇಳ್ತಾನೋ, ಅಥವಾ ಸಮಾಧಿ ಸ್ಥಿತಿ ಸಿದ್ಧನಾದವನು ವ್ಯವಹಾರ ಮಾಡಬೇಕಾದ್ರೆ ಹೇಗಿರ್ತಾನೆ ಅಂತ ಕೇಳ್ತಾನೋ ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಐ ಬಿಡ್ದವ್ರು ಏನು ಮಾಡಿದ್ದಾರೆ, ಸಮಾಜ ಸ್ಥಿತಿಯಲ್ಲಿ ಕೂತಾಗ ಹೇಗಿರ್ತಾನೆ ಅಂತ. ಸಮಾಜ ಸ್ಥಿತಿಯಲ್ಲಿ ಕೂತಾಗಿರುತ್ತೆ, ಅದೇನೇನು ಹೇಳೋ ಕಾರಣ ಇಲ್ಲ. ಮುಂದೆ ಯಾವುದೇ ಹೇಳಬೇಕಾಗಿದೆ. ಈಗ ಅದಕ್ಕೆ ಆಚಾರ ಹೇಳ್ತಾರೆ, ಸಮಾಧಿಯನ್ನು ಮಾಡೋನ ಲಕ್ಷಣ ಬಂದಿಲ್ಲ ಇಲ್ಲಿ, ಮಾಡಿ ಆದವನ ಲಕ್ಷಣ ಹೇಳ್ತಾ ಇದ್ದಾರೆ. ಮಾಡಿ ಆದವನ ಲಕ್ಷಣ ಅಂದರೆ ಅಪರೋಕ್ಷ ಜ್ಞಾನಿ ಆಗೋಗ್ಬಿಟ್ಟಿದ್ದಾನಾಗಲೇ, ಅವನು ಹೇಗೆ ನಡ್ಕೋತಾನೆ ಅಂತ ಪ್ರಶ್ನೆ ಹೊರತು ಸಮಾಜ ಸ್ಥಿತಿಯಲ್ಲಿ ಹೇಗೆ ಕೂತಿರ್ತಾನೆ ಅಂದರೆ ಸಮಾಜ ಸ್ಥಿತಿಯಲ್ಲಿ ಕೂತಿರ್ತಾನೆ ಅಷ್ಟೇ, ಹೊರಗಿನ ಜ್ಞಾನ ಇರೋದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಸರ್ವಕಾಮ ನಿವೃತ್ತಿಸ್ತು ಜ್ಞಾನತೋ ನ ಕಥಂಚನ ಅನಿಷಿದ್ಧ ಕಾಮಿತೈವಾತೋ ಅಕಾಮಿತ್ವಮಿತೀರ್ಯತೆ. ಅಲ್ಲಿ ಕೆಲ ಪದಗಳೆಲ್ಲ ಹಾಕಿದರು, ತುಂಬ ಇಂಪಾರ್ಟೆಂಟ್ ಪದ ಯಾವುದು ಅಂದರಲ್ಲಿ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತಿದೆ. ಅಲ್ಲಿ ಸರ್ವಾನ್ ಕಾಮಾನ್ ಅನ್ನೋ ಪದ ಇದೆ. ಎಲ್ಲ ಕಾಮನೆಯನ್ನು ಬಿಟ್ಟವನು ಅಪರೋಕ್ಷ ಜ್ಞಾನಿ ಅಂತ ಅರ್ಥ ಆಗುತ್ತೆ. ಎಲ್ಲ ಕಾಮನೆ ಬಿಟ್ಟಿರಬೇಕು ಅವನು. ಅಶ್ವತ್ಥಾಮರು ಬರೀ ಅಪರೋಕ್ಷ ಜ್ಞಾನಿಗಳಲ್ಲ, ಭಾರಿ ದೊಡ್ಡ ಅಪರೋಕ್ಷ ಜ್ಞಾನಿಗಳು. ಅವರಿಗೂ ದುರ್ಯೋಧನ ಪ್ರೀತಿ ಉಂಟು ಮಾಡಬೇಕು ಅನ್ನೋ ಕಾಮನೆ ಬಂದೋಯಿತು, ಪಾಂಡವರು ವಿರೋಧ ಮಾಡಿದರು. ಮಹಾಭಾರತರು ಬರೋ ಎಲ್ಲರೂ ಭೀಷ್ಮರು ಎಲ್ಲ ಅಪರೋಕ್ಷ ಜ್ಞಾನಿಗಳೇ, ಅವರೆಲ್ಲ ದಾರಿ ತಪ್ಪಿದ್ದಾರೆ. ಅಂದಮೇಲೆ ಸರ್ವಕಾಮ ನಿವೃತ್ತಿ ಆಗಿಲ್ಲ ಅಂತ ಆಯ್ತಲ್ಲ ಅವರಿಗೆ, ಸರ್ವಕಾಮ ನಿವೃತ್ತಿ ಆಗಿಲ್ಲ ಅಂದರೆ ಕರೆಕ್ಟ್ ಅಂತ ಹೇಳಿದರು. ಸರ್ವಕಾಮ ನಿವೃತ್ತಿಸ್ತು ಜಾನತೋ ನ ಕಥಂಚನ. ಅಪರೋಕ್ಷ ಜಿಜ್ಞಾಸು ಇದ್ದಾನೆ, ಅವನಿಗೂ ಫಲಾಪೇಕ್ಷೆ ಇದೆ. ಜ್ಞಾನಿ ಇದ್ದಾನೆ, ಅವನಿಗೂ ಫಲಾಪೇಕ್ಷೆ ಇದೆ. ಮುಕ್ತ ಇದ್ದಾನೆ, ಫಲಾಪೇಕ್ಷೆ ಇಲ್ಲ. ಆದರೆ ಜಿಜ್ಞಾಸಿಯು ಫಲಾಪೇಕ್ಷೆ ತುಂಬ ಇದೆ, ಜ್ಞಾನಿಗೆ ತುಂಬ ಕಡಿಮೆ, ಯಾವಾಗಲೂ ಬರುತ್ತೆ. ಅದು ಡಿಫರೆನ್ಸ್ ಇದೆ, ಅದನ್ನು ಹೇಳುತ್ತಾ. ಸರ್ವಕಾಮ ನಿವೃತ್ತಿ ಅನ್ನೋದು ಅಪರೋಕ್ಷ ಜ್ಞಾನಿಗೆ ಆಗೋದಿಲ್ಲ, ಕೆಲವು ಕಾಮನೆಗಳು ಉಳ್ಕೊಂಡಿರುತ್ತೆ. ಯಾಕೆ? ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಕಾಮನೆಯೇ ಅವನಿಗಿದೆ ಫಸ್ಟ್. ಅವನು ಆನಂದವೃದ್ಧಿಗೋಸ್ಕರ ಇನ್ನೂ ಸಾಧನೆ ಮಾಡಬೇಕು. ಆದ್ದರಿಂದ ಮತ್ತೆ ಅಕಾಮಿ ಅಂತ ಯಾತಕ್ಕರ ಸರ್ವಾನ್ ಕಾಮಾನ್ ಅಂತ ಯಾತಕ್ಕೆ ಕರೆದರು ಅಂದರೆ, ಅನಿಷಿದ್ಧ ಕಾಮಿತ ಈ ವಾತೋ ಹಿ ಅಕಾಮಿತ್ವ ಮಿತೀರಿಯತೆ. ನಿಷಿದ್ಧ ಕಾಮನೆ ಬಿಡ್ತಾನೆ ಎಂಬುದೇ ಗ್ರೇಟ್ ಅಷ್ಟೆ. ನಿಷಿದ್ಧ ಕಾಮನೆ ಜಿಜ್ಞಾಸು ಸ್ಟೇಜ್ ಒಳಗೆ ಏನೇನೋ ತಲೆಯಲ್ಲಿ ಬರ್ತಾ ಇರುತ್ತೆ, ಜ್ಞಾನ ಬಂದ ಸ್ಟೇಜ್ ಮೇಲೆ ಏನಾಯಿತು ಅವೆಲ್ಲ ಎಲಿಮಿನೇಟ್ ಆಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ ಹೇಳ್ತಾರೆ ಹೊರತು ಸರ್ವಕಾಮನೆಗಳು ಹೋಗೋದಿಲ್ಲ. ಸರ್ವಕಾಮನೆಗಳು ಹೋಗೋದು ಮುಕ್ತಿಗೆ ಹೋದ ಮೇಲೆ ಹೊರತು ಇಲ್ಲಲ್ಲ. ಜಾನತೋ ನ ಕಥಂಚನ, ಅನಿಷಿದ್ಧ ಕಾಮಿತೈವಾತೋಹಿ ಅಕಾವಿತ್ವ ಮಿತೀರಿಯತೆ. ಅದಕ್ಕೆಲ್ಲೆಲ್ಲಿ ಸಂಸಾರಾವಸ್ಥೆಯಲ್ಲಿ ಜ್ಞಾನಿಗಳಿಗೂ ಕೂಡ ಅಕಾಮಿತ್ವ ಹೇಳಿದರೆ ನಿಷಿದ್ಧ ಕಾಮ ಅವನಿಗಿಲ್ಲ ಅಂತ ಅಷ್ಟೇ ಅರ್ಥನೇ ಹೊರತು ಅವನಿಗೆ ಕಾಮನೇ ಇಲ್ಲ ಅಂತ ಅರ್ಥ ಮಾಡಬಾರ್ದು ಅಂತ ಹೇಳಿದರು. ಮೋಕ್ಷ ಅಂಥ ಕಾಮನೆ ಅದೆಲ್ಲ ಕೂಡ ಪೂರ್ಣ ಕಾಮನೆ ಗೊತ್ತಾಯ್ತಾ. ಹಸಿವೆ ಆದವನಿಗಿರೋ ಹಸಿವು ಬೇರೆ, ಟೇಸ್ಟ್ಗೋಸ್ಕರ ತಿನ್ನೋನು ಬೇರೆ, ರುಚಿಗೋಸ್ಕರ ತಿನ್ನಬೇಕಾದಿರೋ ಕಾಮನೆಗಳೆಲ್ಲ ಬೇರೆ. ಹಸಿವೆ ಆದವನಿಗೆ ಏನಾಗಿದೆ ಫುಡ್, ಈಗ ನೆಸೆಸಿಟಿ. ಇವನಿಗೆ ಲಕ್ಸುರಿ ಅದು ಸ್ವೀಟ್ಗಳೆಲ್ಲ. ಹಬ್ಬದ ಊಟ ಅಂದರೆ ಏನಿರುತ್ತೆ ಸಾಮಾನ್ಯವಾಗಿ? ಹಸಿವೆಗೋಸ್ಕರ ಅಲ್ಲ ಅದು, ಅದೇನು ಸ್ಪೆಷಲ್ ಅದು, ಅದು ಹಸಿವೆ ಆಗುವ ಎಲ್ಲ ಸರ್. ಒಂದು ಸ್ವೀಟ್ ಬರಲಿಕ್ಕೆ ಶುರುವಾಗೋದು ಯಾವ ಸ್ಟೇಜ್ ಮೇಲೆ? ಒಂದು ಸೇವೆ ಹೊಟ್ಟೆ ತುಂಬಿರುತ್ತೆ ಆಗಲೇ ಆ ಸ್ಟೇಜ್ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಆ ಸ್ಟೇಜ್ ಮುಕ್ತಿಯಲ್ಲಿರೋದ್ರಿಂದ ಇದು ಬೇರೆ, ಲೋಯೆಸ್ಟ್ ಕಾಮನೆಗಳೇ ಬೇರೆ, ಹೈಯರ್ ಕಾಮನೆಗಳೇ ಬೇರೆ. ಭಾರಿ ಶ್ರೀಮಂತರ ಕಾಮನೆಗಳೆಲ್ಲ ದುಡ್ಡು ಮಾಡೋದಲ್ಲ, ಹೆಚ್ಚು ದುಡ್ಡು ಮಾಡೋದವರು. ಬಡವರಿಗೆ ದುಡ್ಡು ಬಂದರೆ ಸಾಕು, ಅವನಿಗೆ ಆತಿಥ್ಯ ಇರ್ತಾನೆ, ದುಡ್ಡು ಕಂಡ್ರೆ ಸಾಕು ಅಂತಿರ್ತಾನೆ. ಅವನಿಗೆ ಹಾಗಲ್ಲ, ದುಡ್ಡು ಬರಬೇಕು, ಜಾಸ್ತಿ ಜಾಸ್ತಿ ಬರಬೇಕು. ಅದು ಇರೋ ದುಡ್ಡನ್ನು ಕೊಟ್ಟು ಇನ್ನೂ ಜಾಸ್ತಿ ಮಾಡಿ ಟ್ರೈ ಮಾಡ್ತಾನೆ. ಸೊ ಅವನಿಗೂ ಇವನಿಗೂ ವ್ಯತ್ಯಾಸ ಇದೆ. ಇವನು ಅರ್ನಿಂಗೋ ಒಂದು ಇದು ಡೆಪಾಸಿಟ್ ಏನು ಮಾಡ್ತಾನೆ, ಅವನೀಗ ಇನ್ವೆಸ್ಟ್ಮೆಂಟಿಂದ ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತಾನೆ. ಅದು ಅಪರೋಕ್ಷ ಜ್ಞಾನಿ ಅದನ್ನು ಮಾಡೋ ರೀತಿ. ಅದು ಧನವೃದ್ಧಿಗೋಸ್ಕರ ಶ್ರೀಮಂತ ಹೇಗೆ ಇಷ್ಟಪಡ್ತಾನೋ, ಜ್ಞಾನವೃದ್ಧಿಗೋಸ್ಕರ ಅಪರೋಕ್ಷ ಜ್ಞಾನ ಇಷ್ಟಪಡ್ತಾನೆ. ಜ್ಞಾನಕ್ಕೆ ಮೊದಲು ಇಷ್ಟಪಡ್ತಾನೆ, ಜ್ಞಾನ ಬಂದ ಮೇಲೆ ಜ್ಞಾನವೃದ್ಧಿಗೆ ಇಷ್ಟಪಡ್ತಾನೆ. ಅರ್ಥ ಆಯ್ತು? ಇವ ಎಷ್ಟೋ ಜನ ಡಾಕ್ಟರ್ಸ್ ಎವ್ರಿ ಡೇ ಏನು ಮಾಡ್ತಿರ್ತಾರೆ, ಅವರು ಲೇಟೆಸ್ಟ್ ಏನೇನಾಗಿರ್ತಾರೆ ಕತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಕೆಲವರು ಸ್ಟೂಡೆಂಟ್ ಲೈಫಿಂದ ಓದಿದ್ದೆಷ್ಟೋ ಅಷ್ಟೇ, ಬಂದಕ್ಕೆ ಹೋಗೋದೇ ಇಲ್ಲ ಅವರು. ಹಾಗೆ ನೋಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮತ್ತೆ ಓದೋದೇ ಇಲ್ಲ. ಅವ್ರು ಪೋರಿ ವೆರಿ ಪೂರ್ ಕ್ವಾಲಿಟಿ ಅವರು, ಬಟ್ ಡೇ ಟು ಡೇ ಚೇಂಜ್ ಮಾಡ್ತಾ ಇರಬೇಕು. ಇವತ್ತೇನು ಇನ್ವೆಸ್ಟ್ ಆಗಿದೆ ತಕ್ಷಣ ಅಡ್ಡ ಉಪಯೋಗಕ್ಕೆ ತಂದುಬಿಟ್ರೆ ಅವನೊಬ್ಬ ಏನಿರ್ತಾನಾಗ ತುಂಬ ದೊಡ್ಡ ಎಕ್ಸ್ಪರ್ಟ್ ಆಗ್ತಾನೆ, ಸಾಧನೆ ದೊಡ್ಡವ್ರು ಮಾಡ್ತಾನೆ. ಆ ಭಾವನೆ ಇರಬೇಕು. ಜ್ಞಾನ ಅಪ್ಡೇಟ್ ಮಾಡ್ಕೋಬೇಕು ಯಾವಾಗ, ನಾಲೆಡ್ಜನ್ನು ಏನು ಮಾಡಬೇಕು. ಇವತ್ತೆಲ್ಲ ಅಪ್ಡೇಟಿಂಗ್ ಕಾನ್ಸೆಪ್ಟ್ ಕಂಪ್ಯೂಟರ್ ಮೇಲೆ ಜಾಸ್ತಿ ಆಗಿಬಿಡ್ತಾವೆ. ಸ್ವಲ್ಪ ಅವನು ಒಂದು ವರ್ಷದಲ್ಲಿ ಹಳೆ ಹಳೆ ಕೊಂಡ ಕಾಣಿಸ್ತಾನೆ ಆಗಲೇನು. ಇಲ್ಲಿ ನಮ್ಮ ಹಿಂದೆಲ್ಲ ಆಗಿರಲಿಲ್ಲ, ಸಾಮಾನ್ಯ ಟೆಕ್ ಸರಿಯಾಗಿ ಹೋದರೆ ಸಾಕಾಗ್ತಿತ್ತು. ಈ ಕಂಪ್ಯೂಟರ್ ಮೇಲೆ ಡೈಲಿ ಚಾಲೆಂಜ್ ಅದು. ಇಂಪ್ರೂವ್ಮೆಂಟ್ ಎಲ್ಲ ಕೆಲಸನೇ ಕಳ್ಕೊಂಡ್ಬಿಡ್ತಾರೆ. ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ಅವರಿಗೆ ಇಂಕ್ರಿಮೆಂಟ್ ಇಲ್ಲಲ್ಲ, ಕೆಲಸನೇ ಇಲ್ಲ ಆಗಿಬಿಡ್ತಾರೆ. ಅದು ಇದರಲ್ಲಿ ಹಾಗಲ್ಲ, ಬರೀ ಎಕ್ಸ್ಪೀರಿಯನ್ಸ್ ಅಂದರೆ ಬರೋ ಜ್ಞಾನ ಇತ್ತು, ಅದೆಲ್ಲ ಹೋಯ್ತು. ಈಗ ಹೊಸ ಹೊಸದಾಗೆ ತಿಳ್ಕೊಬೇಕು. ಅದು ಆ ಜ್ಞಾನಿ ಆದವನಿಗೆ ಆ ಕಾನ್ಸೆಪ್ಟ್ ಇರುತ್ತೆ. ಪ್ರತಿ ಯಾವುದೇ ಗ್ರಂಥ ಇನ್ನೂ ಓದಬೇಕು ಅಂತ ಅಪೇಕ್ಷೆ ಅವನು, ಓದಿದ್ರು ಕೂಡ ಏನೋ ಹೊಸ ವಿಷಯ ಒಂದಿರುತ್ತೆ ತೊಗೊಂಬೇಡೋಣ ಅಂತ ಯೋಚನೆ ಮಾಡ್ತಾನೆ. ಅಲ್ಲಿ ಯಾವಾಗ ಭಾವನೆ ಬರದೆ ಹೋದರೆ ಜ್ಞಾನಕ್ಕೆ ಅವನ ಅಭಿರುಚಿ ಬಂದಿಲ್ಲ ಅಂತ ಅರ್ಥ. ಅನಿಷಿದ್ಧ ಕಾಮಿತೈ ವಾತೋ ಹಿ ಅಕಾಮಿತ್ವಮಿ ತೀರ್ಯತೆ ಅಪರೋಕ್ಷ ದೃಶೋಪಿ ಸ್ಯಾದ್ ಯದಾ ನಾಸ್ತ್ಯಪರೋಕ್ಷ ದೃಕ್. ಮತ್ತು ಅಪರೋಕ್ಷ ಜ್ಞಾನಿಗೂ ಕೂಡ ಅಪರೋಕ್ಷ ಜ್ಞಾನ ತಪ್ಪಿದಾಗ ನೋಡಿ ಎಷ್ಟು ಕ್ಲಾರಿಟಿ ಕೊಡ್ತಾರೆ ನೋಡಿ. ಅಪರೋಕ್ಷ ಜ್ಞಾನಿ ಆಗಿದ್ದಾನೆ, ಅವನಿಗೆ ಅಪರೋಕ್ಷ ಜ್ಞಾನ ತಿರೋಧಾನ ಆಗಿಬಿಟ್ಟಿದೆ ಈಗ. ಅವಾಗ ಏನು ಮಾಡ್ತಾನೆ ಅಂದರೆ ಕ್ವಚಿತ್ ವಿರುದ್ಧ ಕಾಮೋಪಿ ನಿಷಿದ್ಧ ಕಾಮನೇ ಬಂದುಬಿಡುತ್ತೆ. ಕಾಮನೆ ಬರೋದು ಎರಡು, ಈಗ ಒಂದು ವಿಹಿತ ಕಾಮನೆ ಬಂತು, ಇನ್ನೊಂದು ನಿಷಿದ್ಧ ಕಾಮನೆ ಬಂತು. ವಿಹಿತ ಕಾಮನೆ ಬರೋದಕ್ಕೆ ಇನ್ನು ಏನು ಕಾರಣ ಇದೆ ಅಂದರೆ ಅವನಿಗೆ ಮೋಕ್ಷ ಆಗಿಲ್ಲ ಅನ್ನೋ ಕಾರಣದಿಂದ ಬರ್ತಾ ಇದೆ. ಅದು ನಿಷಿದ್ಧ ಕಾಮನೆ ಯಾತಕ್ಕೆ ಬಂತು ಅಂದರೆ ಅಪರೋಕ್ಷ ಜ್ಞಾನ ತಿರೋಧಾನವಾಗಿದ್ದಕ್ಕೆ ಬರುತ್ತೆ ಅವನಿಗೆ. ಮುಕ್ತರಿಗೆ ಆ ಚಾನ್ಸೇ ಇಲ್ಲ, ಯಾತಕ್ಕೆ ತಿರೋಧಾನದ ಕಾನ್ಸೆಪ್ಟೇ ಇಲ್ಲ ಮುಕ್ತರಿಗೆ. ಇದೆಲ್ಲ ಅರ್ಥ ಮಾಡಿಕೊಂಡು ಇದು ಮತ್ತೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಪರೋಕ್ಷ ಜ್ಞಾನಿಗಿರೋ ರಿಸ್ಕ್ ಯಾರಿಗಿಲ್ಲ? ಮೋಕ್ಷದಲ್ಲಿಲ್ಲ. ಅಪರೋಕ್ಷ ಜ್ಞಾನಿ ಅಕಸ್ಮಾತ್ ಭಾರಿ ಪ್ರಾರಬ್ಧವಾಸ ದೊಡ್ಡ ಪಾಪ ಮಾಡಿ ಆನಂದ ಆಚೆಯೇ ಕಳ್ಕೊಳ್ಳೋ ಚಾನ್ಸ್ ಇದೆ, ಆನಂದ ಹಾಸನೂ ಮಾಡ್ಕೊಂಡ್ಬಿಡ್ಬೋದು. ಮುಕ್ತಿ ಹೋದ್ಮೇಲೆ ಆನಂದ ಹಾಸದ ಪ್ರಶ್ನೆ ಇಲ್ಲ, ಗೊತ್ತಾಯ್ತಾ? ಇವೆಲ್ಲ ವ್ಯತ್ಯಾಸ ತಿಳ್ಕೊಂಡ್ರೆ ಅಪರೋಕ್ಷ ಜ್ಞಾನ ಸ್ಟೇಜ್ನಲ್ಲೇ ಸ್ಟಾಪ್ ಆಗ್ಬೋದಾಗಿತ್ತು ವ್ಯತ್ಯಾಸ ಇಲ್ಲದೆ ಹೋಗಿದ್ರೆ. ವ್ಯತ್ಯಾಸ ಇರೋದ್ರಿಂದ ಯಾವ ಸ್ಟೇಜ್ಗೆ ಹೋಗ್ಬೇಕು ಅವನೀಗ? ಮುಕ್ತನಾಗಲೇಬೇಕಾಗುತ್ತೆ, ಇಲ್ಲದೆ ಹೋದರೆ ಇಲ್ಲ. ಅಪರೋಕ್ಷ ದೃಶೋಪಿ ಸ್ಯಾತ್ ಯದಾ ನಾಸ್ತಿ ಅಪರೋಕ್ಷ ದೃಕ್ ಅಂದ್ರೆ ಒಂದೇ, ಅಪರೋಕ್ಷ ಜ್ಞಾನಿಗೂ ಕೂಡ ಅಪರೋಕ್ಷ ಜ್ಞಾನ ಇಲ್ಲದ ಕಾಲಕ್ಕೆ ಅಂದರೆ ತಿರೋಧಾನವಾದ ಕಾಲಕ್ಕೆ. ಅರ್ಜುನಿಗೆ ಏನಾಗಿದೆ ಈಗ? ತಿರೋಧಾನವಾಗಿದೆ. ಇಲ್ಲಿ ಪ್ರಾಕ್ಟಿಕಲ್ ಕೇಸ್ ಆತಂದೆ ಈಗ ಅರ್ಜುನ ಕೇಸೇ. ಕ್ವಚಿತ್ ವಿರುದ್ಧ ಕಾಮೋಪಿ ಯಥಾ ಅಯೋಧ್ಯ ಥರೋ ಹರಿಂ, ಒಂದು ದೃಷ್ಟಾಂತ ಕೊಡ್ತಾರೆ. ಕ್ವಚಿತ್ ವಿರುದ್ಧ ಕಾಮೋಪಿ ಯಥಾ ಅಯೋಧ್ಯ ಥರೋ ಹರಿಂ, ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ರಾಮಾವತಾರದಲ್ಲಿ ರಾವಣನ ಕೊಂತಷ್ಟ ರಾಮದೇವರು ಬ್ರಹ್ಮಾದಿಗಳನ್ನು ಸ್ತೋತ್ರ ಮಾಡಿಬಿಡ್ತಾರೆ, ರುದ್ರದೇವರು ಬಂದು ಯುದ್ಧಕ್ಕೆ ಬಾ ಅಂತ ಕರೀತಾರೆ. ಆ ದೃಷ್ಟಾಂತ ಇದೆ. ಯಥಾ ಅಯೋಧ್ಯ ಥರೋ ಹರಿಂ, ಇವು ಸುಮ್ಮನೆ ಅದು ಓದ್ದೇ ಇದ್ದರೆ ಹೋಗ್ಬಿಟ್ಟು ಏನು ಗೊತ್ತೇ ಆಗೋದಿಲ್ಲ, ಹರ ಹರಿ ಜೊತೆ ಯುದ್ಧ ಮಾಡಿದ ಕತೆ ಗೊತ್ತಲ್ಲ ಅಂದ್ಬಿಡ್ತಾರೆ ಅಷ್ಟೇ. ರೆಫರೆನ್ಸ್ ಇದು, ಅದು ಗೊತ್ತಿದ್ದವ್ರಿಗೆ ತಕ್ಷಣ ಅರ್ಥ ಆಗುತ್ತೆ. ಹರಹ ಯಥಾ ಹರಿಂ ಅಯೋಧ್ಯತ, ರುದ್ರದೇವರು ಹರಿಯಾದ ರಾಮದೇವರ ಜೊತೆ ಯುದ್ಧ ಮಾಡಿದಾರಲ್ಲ, ಹಾಗೆ ಇನ್ನೊಂದು ಕೇಸು ಇದೆ. ಎಲ್ಲಿ? ಪಾರಿಜಾತ ಹರಣಕ್ಕೆ ಅಂತ ಹೋದಾಗ ಅಲ್ಲೂ ಕೂಡ ರುದ್ರದೇವರು ಮಾಡ್ತಾರೆ, ಇಂದ್ರದೇವರು ಪರಬದ ಯುದ್ಧ ಮಾಡ್ತಾರೆ. ಆ ಗರುಡ ಏನು ಮಾಡ್ತಾನೆ? ಆ ರೆಕ್ಕೆ ಹೊಡೆಯೋದಿಲ್ಲ, ತನ್ನ ಕೊಕ್ಕಿಲಿ ಆ ನಂದೀಶ್ವರನಲ್ಲಿ ಎತ್ತಿ ಎಷ್ಟು ಬಿಡ್ತಾನೆ. ಆ ರುದ್ರದೇವರ ಸಮೇತ ನಂದಿ ಎಲ್ಲೋ ಹೋಗಿಬಿಡುತ್ತೆ. ಮತ್ತೆ ಭದ್ರಾದ್ರಿ ಬರ್ತಾರೆ ನೋಡಿದ್ರೆ, ವಿಷ್ಣು ವಾಹನಕ್ಕಿರೋ ಕೆಪಾಸಿಟಿ ನೋಡಿ, ಶಿವನ ವಾಹನ ಕೆಪಾಸಿಟಿ ನೋಡಿ. ವಿಷ್ಣು ವಾಹನ ಎತ್ತಿ ಹಾಕಿದ್ರೆ ರುದ್ರ ಅಲ್ಲಿ ಬಿದ್ದುಬಿಟ್ರು, ವಿಷ್ಣು ವಾಹನಕ್ಕೆ ರುದ್ರದೇವರು ಸೋತಾಗ ಇನ್ನು ವಿಷ್ಣು ಸೋಲ್ದೇ ಇರ್ತಾರ? ಅವೆಲ್ಲ ಶ್ರುತಿ ತತ್ವ ಪ್ರಕಾಶಿಕ ಅದೊಂದು ಗ್ರಂಥ, ಯುಕ್ತಿಮಲ್ಲಿಕಾದಿಗಳು ಎಲ್ಲ ವಿಶ್ಲೇಷಣೆ ಮಾಡ್ತಾರೆ ಅದನ್ನು. ಅದು ಗೊತ್ತಿದ್ದರೆ ಮೂಲ ರೂಪದಲ್ಲೇ ಮಾಡಿದ್ದಿದ್ದು, ಮೂಲ ರೂಪದಿಂದನೇ ರಾಮದೇವ ಜೊತೆ ಯುದ್ಧ ಮಾಡಿತ್ತು, ಮೂಲ ರೂಪದಿಂದನೇ ಇಲ್ಲಿ ಪಾರಿಜಾತಾಳ ಕಾಲಕ್ಕೆ ಮಾಡಿದ್ದು. ಅಶ್ವತ್ಥಾಮನ ಕೃಷ್ಣನ ವಿರುದ್ಧ ನಿಂತಿದ್ದು ಅವತಾರ ರೂಪದಲ್ಲಿ, ಅದು ಅವತಾರದಲ್ಲೂ ಹಾಗೆ ಮಾಡಿದ್ದು. ದುರ್ವಾಸರಾಗಿ ರಾಮದೇವರು ಅನ್ನ ಕೊಡೋಕ್ಕಾಗುತ್ತಾ ಟೆಸ್ಟ್ ಮಾಡೋಕ್ಕೆ ಬಂದಿತ್ತು. ಅವೆಲ್ಲ ಏನವು ಅಂತಾನೆ ಚಾಲೆಂಜ್ ಮಾಡೋ ತಪ್ತಾನೆ, ಮತ್ತು ಸಂಸಾರಾವಸ್ಥೆ ಆದ್ದರಿಂದ ಅವೆಲ್ಲ ಬರ್ತಾ ಇದೆ. ಆಗ ಅವ್ರಿಗೆ ಏನಾಗಿದೆ ಅಂತ ತಿಳ್ಕೊಂಡಿರ್ಬೇಕು, ಅಪರೋಕ್ಷ ಜ್ಞಾನ ತಿರೋಧಾನವಾಗಿದೆ ಅಂತ ಅರ್ಥ. ಸದ್ಯಾ ದೃಶಃ ತನ್ನ ವಿದ್ಯತೆ ಅಥೋ ಅನಭಿಭವೋ ಯಾವತ್ ದೃಶಸ್ತಾವನ್ನಿಗದ್ಯತೆ. ಅದಕ್ಕೆ ಸಾಧನೆ ಮಾಡೋದು ಅಂದರೆ ಜ್ಞಾನ ವೃದ್ಧಿಯಾಗಬೇಕು ಎಂದು ಕೂಡ ತಿರೋಧಾನವಾಗದಂತೆ ನೋಡ್ಕೋಬೇಕು. ಅದಕ್ಕೆ ವೇದಗಳನ್ನು ಉಪಕರ್ಮ ಯಾತಕ್ಕೆ ಮಾಡ್ಕೋತಾರೆ ಅಂದರೆ ಅದಕ್ಕೆ ಯಾತಯಾಮತ ಪರಿಹಾರಾರ್ಥಂ ಅಂತ ಹೇಳ್ತಾರೆ. ಅಂದರೆ ಹಳಸಲಾಗಬಾರದು, ವೇದಗಳು ಏನಾಗಬಾರ್ದು, ಹಳಸಬಾರ್ದು. ಹಳಸೋದು ಅನ್ನ ಹಳಸೋದು ಯಾವಾಗ, ಒಂದು ಯಾಮ ಬಿಟ್ಬಿಟ್ರೆ ಹೋಯಿತು. ಅದಕ್ಕೆ ಒಂದು ದಿವಸ ಒಂದು ಯಾಮ ಕೂಡ ಶಾಸ್ತ್ರಾಧ್ಯಯನ ಮಾಡದೆ ಇರಬಾರ್ದಂತೆ, ಮರ್ತೋಗ್ಬಿಡುತ್ತೆ ಎದ್ದರ್ಥ. ಅದಕ್ಕೇನು ಮಾಡಬೇಕು, ಯಾವಾಗಲೂ ಕೂಡ ಡೈಲಿ ಪಾರಾಯಣ, ಡೈಲಿ ಯಾತಕ್ಕಿಟ್ಕೊಂಡು ಅಪ್ಡೇಟ್ ಮಾಡ್ಕೋತಾ ಇರಬೇಕು, ರಿಫ್ರೆಶ್ ಮಾಡ್ಕೋತಾ ಇರಬೇಕು ನಾಲೆಡ್ಜ್ ಜನ. ಅದಕ್ಕೆ ಎಷ್ಟೋ ಓದಿದ ವಿದ್ಯಾರ್ಥಿ ಪರೀಕ್ಷೆಗಿಂತ ಮುಂಚೆ ಏನು ಮಾಡ್ತಾನೆ ಫಾಸ್ಟಾಗಿ, ಅದು ಪಾರಾಯಣ ಅಂದ್ರೆ ಹಾಗೆ ಫಾಸ್ಟಾಗಿ ನೋಡಿ ಹೊರಟ್ಬಿಡ್ತಾನೆ. ಎಷ್ಟೋ ವಿಷಯ ಹೆಲ್ಪ್ ಆಗುತ್ತೆ ಅದು ಕೂಡ ಅವನಿಗೆ. ಆ ಅರ್ಥದಲ್ಲಿ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಪ್ರಯತ್ನ ಪಡೋದು ಎಷ್ಟು ಮುಖ್ಯನೋ, ಬಂದ ಮೇಲೆ ತಿರೋಧಾನವಾಗದಂತೆ ನೋಡ್ಕೊಳ್ಳೋದು ಮತ್ತು ನಿಷಿದ್ಧ ಕಾಮನೆ ಬರದಂತೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಇನ್ನು ಕೊಡ್ತಾರೆ. ಎಕ್ಸ್ಪರ್ಟ್ ಡ್ರೈವರ್ ಲೈಸೆನ್ಸ್ ಕೊಟ್ಟ ಮಾತ್ರಕ್ಕೆ ಕೇರ್ಲೆಸ್ ಆಗಬೇಕು ಅಂತ ಅರ್ಥನ? ಡ್ರೈವರ್ ಅವ್ನ ಸರ್ಟಿಫಿಕೇಟ್ ತೊಗೊಂಡು ಡ್ರೈವರ್ ಆ್ಯಕ್ಚುಲಿ ಏನಾಗ್ತಾನೆ, ಇನ್ನೂ ಹುಷಾರಾಗಿರ್ತಾನೆ. ಒಬ್ಬ ಲರ್ನರ್ಗಿಂತ ಎಕ್ಸ್ಪರ್ಟ್ ಡ್ರೈವರ್ ಹುಷಾರು ಜಾಸ್ತಿ. ಸಾಮಾನ್ಯ ಜ್ಞಾನಿಗಿಂತ ಅಪರೋಕ್ಷ ಜ್ಞಾನಿಗಳಿಗೆ ಏನಿರುತ್ತೆ, ಎಚ್ಚರಿಕೆ ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರು ನಡ್ಕೊಳ್ಳೋ ರೀತಿಯೇ ಬೇರೆ. ಅಪರೋಕ್ಷ ಜ್ಞಾನಿಗಳು ಅಷ್ಟು ಕೇರ್ ಹುಷಾರಾಗಿರ್ತಾರೆ, ಆದ್ದರಿಂದ ಅವರು ಗ್ರೇಟ್ ಅಂತ ಗೊತ್ತಾಗುತ್ತೆ. ಅಥೋ ಅನಭಿಭವೋ ಯಾವತ್ ದೃಶಃ ತಾವನ್ನಿಗದ್ಯತೆ ಚಿತ್ತಪ್ರಜ್ಞಸ್ತಥಾಪ್ಯಸ್ಯ ಕದಾಚಿತ್ ಕ್ವಾಪಿ ಯಾದೃಶಿ ನಿಯಮೇನೈವ ಮೋಕ್ಷಾಯ ಭವೇದ್ಯೋಗ್ಯ ಭವೇದ್ಯದಿ ಅಯೋಗ್ಯ ಭಕ್ತಿ ಜಾತಾ ಚೇತ್ ಕ್ರಮಾನ್ ಮುಕ್ತಿ ಭವೇತ್ ತಥಾ ಇತಿ ಚ. ಅಲ್ಲಿಗೆ ನಾಳೆ ದಿವಸ ಇನ್ನು ತುಂಬ ಇದೆ, ಅವ್ರು ಇನ್ನೂ ಕ್ಲಾರಿಫಿಕೇಶನ್ ಕೊಡ್ತಾರೆ, ನೋಡ್ಕೋಬೇಕು. ಇವೆಲ್ಲ ನೋಡಿದಾಗ ನಮಗೆ ಜ್ಞಾನಿಗಳಲ್ಲಿ ತಾರತಮ್ಯ ಇದೆ ಅಂತ ಅರ್ಥ ಆಯ್ತಾಗ. ಇಷ್ಟೆಲ್ಲ ಜ್ಞಾನಿಗಳೆಲ್ಲ ಬ್ರಹ್ಮೈಕ್ಯ ಹೊಂದೋದಾಗಿದ್ದು ಇವೆಲ್ಲ ಹೇಳಬೇಕಾಗ್ತಿಕ್ಕಿತ್ತಾಗ. ಅಲ್ಲಿ ತಾರತಮ್ಯ ವ್ಯತ್ಯಾಸ ತಿರೋಧಾನ ಯಾವ ಪ್ರಶ್ನೆಯೂ ಬರ್ತಾನೆ ಇರಲಿ. ಇದು ನಮ್ಮಲ್ಲಿ ಮುತ್ತಕೊಂಡಕ್ಕೆ ಬರೋದಿಲ್ಲ ಅವ್ರಿಗೀಗ. ಅಪರೋಕ್ಷ ಜ್ಞಾನ ಬಂತು ಅಂದ್ರೆ ಏನರ್ಥ ಅವ್ರ ಪ್ರಕಾರ? ಬ್ರಹ್ಮೈಕ್ಯ ಜ್ಞಾನ ಬಂತು ಅಂತ ಅರ್ಥ. ಬ್ರಹ್ಮೈಕ್ಯ ಜ್ಞಾನ ಬಂದಮೇಲೆ ಏನು ಮಾಡಬಾರ್ದು? ಅವರು ತಪ್ಪೇ ಮಾಡಬಾರ್ದು, ಮತ್ತೆ ತಪ್ಪು ಮಾಡ್ತಾರಲ್ಲ ಹಾಗಿದ್ರೆ ಟೆರ್ಫೋರ್ ಅವ್ರಿಗೆ ಐಕ್ಯ ಬಂದಿಲ್ಲ ಅಂತ ಅರ್ಥ, ಮುಂದೆ ಬರೋದೂ ಇಲ್ಲ ಅಂತಲೂ ಅರ್ಥ. ಅದೆಲ್ಲ ತಿಳ್ಕೊಳ್ಳೋಕ್ಕೂ ಬೇಕು. ಹಾಂ, ಏನು ಪಾಪಕ್ರಮ? ಪಾಪಕ್ರಮ ಅಲ್ಲ, ಪ್ರಾರಬ್ಧ ಅಂತ ಕರೆ, ಪ್ರಾರಬ್ಧದಿಂದ ಬರುತ್ತೆ. ಪಾಪ ಅಂತ ಹೇಳಬಾರ್ದು. ಆ ಪಾಪ ಏನಾಗಿದೆ ಅಷ್ಟೊತ್ತಿಗೆ ಅವನಿಗಾಗಲೇ ಸರ್ವಕರ್ಮ ಕ್ಷಯ, ಆದ್ದರಿಂದ ಆ ಪಾಪ ಹೇಳಬಾರದು. ಸರ್ವ ಮುಂದೆ ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುದ್ಯಂತಿ.